श्री गुरुभ्यो नमः हरिः ओम ओम जन्माद्यस्य यतोन्वयादि तरतश्चार्थेष्वभिघ्नस्वराट तेने ब्रह्म हृदयादि कवये मुख्यन्ति यम सूरयः तेजो वारिन्रुदाम यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परम धीमहि श्री गुरुभ्यो नमः हरिः ओम ಪ್ರಹ್ಲಾದ ರಾಜರನ್ನ ಒಮ್ಮೆ ಕರಕೊಂಡು ಬಂದರು. ಬಂದಾಗ ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನಧಿಯಾಂ ಅಸದ್ಗ್ರಹಾತ್ ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ ವರಂ ಗತೋ ಯದ್ಧರಿಮಾಶ್ರಯೇತ. ಸದಾ ಸಮುದ್ವಿಗ್ನಧಿಯಾಂ, ಯಾವಾಗ್ಲೂ ಕೂಡ ಟೆನ್ಷನ್ ಟೆನ್ಷನ್ ಟೆನ್ಷನ್. ಇದರಿಂದಲೇ ಒದ್ದಾಡತಕ್ಕಂಥ ಜೀವರಾಶಿಗಳು ಯಾಕೆ ಇವರಿಗೆ ಈ ತರ ಯಾವಾಗ್ಲೂ ಬುದ್ಧಿಯಲ್ಲಿ ದುಃಖ ಇರುತ್ತೆ ಅಂತ ಹೇಳಿದರೆ, ಅಸದ್ಗ್ರಹ, ಅದು ತಪ್ಪಾದ ತಿಳುವಳಿಕೆ. ಏನದು ಅಂತ ಹೇಳ್ತಾರೆ, ನಮ್ಮ ಶರೀರವೇ ನಾವು ಎಂಬ ಭಾವನೆ. ಜೀವ ಬೇರೆ, ಶರೀರ ಬೇರೆ. ಆ ಜೀವ ಶರೀರ ಬೇರೆ ಎಂಬ ಭಾವನೆ ಸದಾಕಾಲ ಇವನಿಗೆ ಇರ್ತಾನೇ ಇಲ್ಲ. ಸದಾಕಾಲ ಅಲ್ಲ, ಇರ್ತಾನೇ ಇಲ್ಲ. ಇರಬೇಕು ಎಂಬ ಕಂಪಲ್ಷನ್ ಇಲ್ಲವೇ ಇಲ್ಲ ನಮಗೆ. ಅದು ನಮಗೆ ಯಾರೂ ಹೇಳಿಕೊಡ್ತಾ ಇಲ್ಲ ಅಂತ ಹೇಳಿದ್ರೂ ಸರಿಯಾಗುತ್ತೇನೋ. ಇದರ ವಿಷಯ ಬಂದಾಗ ನೋಡಿ, ಎಲ್ಲ ಕಡೆ ಕೂಡ ನಾವು ಪ್ರವಚನದಲ್ಲಿ ಕೇಳ್ತೀವಿ, ನಾವು ಪಾಠದಲ್ಲಿ ಕೇಳ್ತೀವಿ, ಹೇಳ್ತೀವಿ ಕೇಳ್ತೀವಿ. ಏನು, ದೇವ ಬೇರೆ, ಜೀವ ಬೇರೆ, ದೇಹ ಬೇರೆ, ಜೀವ ಬೇರೆ ಹೇಳ್ತೀವಿ. ಜೀವ ಜಡಕ್ಕೆ ಭೇದ ಸರ್ವತ್ರ ಅಂತ ಹೇಳೋದು ಹೇಳ್ತೀವಿ. ಅಪ್ಲೈ ಮಾಡೋ ಕಾಲಕ್ಕೆ ಎಷ್ಟು ಬರ್ತಾ ಇದೆ? ಎಷ್ಟು ಹೇಳಿದ್ರು ಕೂಡ ಬೆಳಿಗ್ಗೆದು ಕರಂಡಿ ನೋಡಿದಾಗ ಅದು ನೋಡಿದ್ರೆ ನಾನೇ, ಅದು ನಾನೇ 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 ಅಂತ ಬರ್ತಾ ಇದೆ ಅಷ್ಟೇ ಹೊರತು ಅದು ಬೇರೆ, ನಾನು ಒಳಗೆ ಬೇರೆ ಎಂಬುದು ಎಚ್ಚರವೇ ಬರ್ತಾ ಇಲ್ಲ. ಇಲ್ಲಮ್ಮ, ಅದಕ್ಕೊಂದು ದೃಷ್ಟಾಂತ ನನಗೆ ಅನುಭವಕ್ಕೆ ಬಂದದ್ದು ನಾನು ಹೇಳ್ತೇನೆ. ಅದು ಹೇಗೆ, ಇದು ಎಷ್ಟು ಸೀರಿಯಸ್ ಮ್ಯಾಟರ್ ಎಂಬುದು ನನಗೆ ಅವಾಗ ಅರ್ಥ ಆಗಿತ್ತು. ಒಬ್ಬರು ನನ್ನ ಹತ್ರ, ಈ ರೆಡ್ಡಿ ಜನಾಂಗ, ಕರ್ನೂಲ್ನಲ್ಲಿ ನಾನು ಗುರುಕುಲ ಇಟ್ಕೊಂಡಿದ್ದೆ, ಜ್ಯೋತಿಷ್ಯ ಪೌರೋಹಿತ್ಯ ಇಟ್ಟುಕೊಂಡು ಅದರಿಂದ ನಡೆಸ್ತಾ ಇದ್ದೆ. ಜ್ಯೋತಿಷ್ಯಕ್ಕೆ ಬಂದಿದ್ದ ಆತ, ಆತ ಏನು ಹೇಳಿಕೊಳ್ತಾ ಇದ್ರೆ ತಂದೆ ಹೇಳ್ತಾ ಇದ್ದ, ನಾನು ನಿಮ್ಮಂತೇನೆ ಉದ್ಯೋಗ ಬಿಟ್ಟು ನಮ್ಮ ಗುರುಗಳ ಹತ್ರ ಹೋಗಿದ್ದೆ, ನಾನು ಇಂಜಿನಿಯರ್ ಆಗಿದ್ದೆ, ಬಿಟ್ಟು ಹೋಗಿದ್ದೆ, ಮತ್ತೆ ನನ್ನ ಪ್ರಾರಬ್ಧ ಇತ್ತು, ಮತ್ತು ನಾನು ಇಂಜಿನಿಯರ್ ಆಗಿ ಸೇರಿದ್ದೇನೆ ಅಂದ. ಒಳ್ಳೇದಪ್ಪ, ಅದಕ್ಕೆ ಗುರುಗಳ ಹತ್ರ ಹೋಗಿದ್ದೇನೆ, ತುಂಬಾ ಸಾಧನೆ ಮಾಡಿದ್ದೆ ಅಂತ ಹೇಳಿದ. ಏನ್ ಸಾಧನೆ ಮಾಡಿದೀಯ? ಪ್ರಾಣಾಯಾಮ ತುಂಬಾ ಹೇಳಿಕೊಟ್ರೆ ನಮಗೆ. ನಾನು ಅರ್ಧ ಗಂಟೆ ಗಂಟೆವರೆಗೂ ಉಸಿರು ಹಿಡಿದು ನಿಲ್ಲಿಸಬಲ್ಲೆ. ಮಾತು ಬೇರೆ, ಮಾಡೋದು ಬೇರೆ ಆಗುತ್ತೆ. ಎಲ್ಲಿ ಮಾಡಿ ನೋಡ್ಸು ಅಂತ. ನಿಜವಾಗಿ ಅರ್ಧ ಗಂಟೆ ಕಾಲ ಉಸಿರು ಹಿಡಿದ ನನ್ನೆದುರಿಗೆ. ಆಶ್ಚರ್ಯ ಆಯ್ತು, ಅದೇ ಇಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ, ಉಸಿರು ಕಟ್ಟಿ ಬಹಳ ಇದಾಗ್ಬಿಡುತ್ತೆ ಅಂತಹದ್ದು ಬಿಗಿ ಹಿಡಿದ. ಆದ್ಮೇಲೆ ನಮಗೆಲ್ಲ ಮಂತ್ರೋಪದೇಶ ಕೊಟ್ಟು ಜಪ ಮಾಡಿಸ್ತಾ ಇದ್ರು. ನನಗೆ ಆಶ್ಚರ್ಯ, ಏನ್ ಮಂತ್ರ ಕೊಡ್ತಾರೆ ಇವರಿಗೆ? ಏನ್ ನಮ್ಮ ಗುರುಗಳು ನಾನೇ ಇದ್ದದ್ದು, ಇನ್ಯಾರು ಇಲ್ಲ. ಬೈರಾಗಿ ಒಬ್ಬರು, ನಾನು, ಇಬ್ಬರೇ ನಾವು ಸಾಧನೆ ಮಾಡ್ತಾ, ಅವರು ಸಾಧನೆ ನನ್ನ ಸೇರಿಸಿಕೊಂಡಿದ್ರು. ತುಂಬಾ ಪುಣ್ಯದಿಂದ ಸಿಕ್ಕಿದ್ರು, ಬಹಳ ಒಳ್ಳೇದಪ್ಪ. ಏನ್ ಹೇಳಿಕೊಟ್ರು ನಿಮಗೆ? ಕಾಡಲ್ಲಿ ಇಬ್ಬರೇ, ಇನ್ಯಾರೂ ಇಲ್ಲ, ನೋ ಫೆಸಿಲಿಟಿ. ಗಿಡದ ಕೆಳಗೆ ಬದುಕಿರ್ಬೇಕು, ಮಳೆ ಬಂದ್ರೆ ತೊಯ್ಬೇಕು, ಬಿಸಿಲು ಬಂದ್ರೆ ಬಿಸಿ ಹಾಗೆ ಇರಬೇಕು, ಗುಹೆಯಲ್ಲಿ ಕೂತಿರಬೇಕು, ಜಪ ಮಾಡ್ತಾ ಇರಬೇಕು. ಏನ್ ಜಪ ಹೇಳಿಕೊಟ್ರು? ಆಶ್ಚರ್ಯ ಪಡ್ತೀರೇನು? ವ್ಯಾಸಪೀಠದ ಮುಂದೆ ಕೂತು ಹೇಳ್ತಾ ಇದ್ದೀನಿ, ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇಹ ಬೇರೆ, ಇದು ಮಂತ್ರ. ಈ ಜಪ ಸದಾ ಮಾಡಬೇಕು ನೀನು ಅಂತ ನನ್ನ ಸರಿ ಮಾಡಿಸ್ತಾ ಇದ್ರು. ಅದು ಮಂತ್ರವಂತೆ, ಅದು ಜಪ ಮಾಡಬೇಕಂತೆ. ಅದು ಜಪ ಮಾಡಲಿಕ್ಕೆ ನನ್ನ ಸರಿ ಮಾಡಿಸ್ತಾ ಅವರು ನನ್ನ ಮೇಲೆ ಎಷ್ಟು ಶ್ರದ್ಧೆ ತೋರಿಸ್ತಾ ಇದ್ರು. ಗುರುಗಳು ಅಂದ್ರೆ ಹೇಗಿರ್ತಾರೆ ಅಂದ್ರೆ, ನನ್ನ ಪಕ್ಕದಲ್ಲೇ ಕೂತು ಜಪ ಮಾಡ್ತಾ ಇದ್ರೆ ನನಗೆ ಚೂರು ಎಂದಾದ್ರೂ ತೂಕಡಿಕೆ ಬಂದ್ರೆ ಮುಳ್ಳಿಂದ ಚುಚ್ಚುತ್ತಾ ಇದ್ರು. ಹೇಳು, ಮಾಡು ಮಾಡು ಮಾಡು. ಕನಸಲ್ಲಿ ನಿನ್ನ ಎಬ್ಬಿಸಿದ್ರೂ ಕೂಡ ನಿನ್ನ ಬಾಯಿಯಿಂದ ನಾನು ಬೇರೆ, ದೇಹ ಬೇರೆ ಅಂತ ಬರಬೇಕು, ಅದು ರಕ್ತದಲ್ಲಿ ಬರಬೇಕು, ಅಸ್ಥಿಗತ ಆಗಬೇಕು, ಆ ಥರ ಬರಬೇಕು, ಇದು ದೊಡ್ಡ ಮಂತ್ರ ಅಂತ ಹೇಳಿಕೊಟ್ರು. ನಾನು ಈಗಲೂ ಕೂಡ ಹಗಲು ರಾತ್ರಿ ನಾನು ಬೇರೆ, ದೇಹ ಬೇರೆ ಎಂಬುದು ಬರ್ತಾ ಇದೆ. ನನಗವತ್ತು ರೋಮಾಂಚನ ಆಗಿಬಿಡ್ತು ನನಗೆ. ಇದು ನಮ್ಮ ಸಿದ್ಧಾಂತ. ಆಚಾರ್ಯರು ಐದು ಮಹಾಮಂತ್ರಗಳು ಹೇಳಿಕೊಟ್ರು. ಆ ಮಂತ್ರಗಳನ್ನ ಹಾಗೆ ಹಗಲು ರಾತ್ರಿ ಜಪ ಮಾಡಿ ಒಳಗೆ ಸಿದ್ಧಿ ಪಡ್ಕೋಬೇಕಾದಂತಹ ಸಿಲೆಬಸ್ ನಮ್ಮಲ್ಲಿ ಕೂತಾಗ, ಸಿಂಪಲ್ ಕ್ಯಾಶುವಲ್ ಆಗಿ ಪ್ರವಚನಕ್ಕೋ ಪಾಠಕ್ಕೋ ಕೂತಾಗ ಚೂರು ಕೇಳಿ ಆ ದೇವರು ಬೇರೆ ನಾವು ಬೇರೆ, ನಾವು ಬೇರೆ ದೇಹ ಬೇರೆ ಅಂತ ಬಾಯಿಯಿಂದ ಸಿಂಪಲ್ ಆಗಿ ಅಂದು ಹೋಗಿಬಿಟ್ರೆ ಅದು ನಮ್ಮಲ್ಲಿ ಬಂದೀತೆ. ಎಷ್ಟು ಕಾಲ ಪಾಠ ಪ್ರವಚನಗಳು ನಾವು ಮಾಡುತ್ತಾ ಇದ್ರು, ಬಿಡ್ತಾ ಇದ್ರು, ಕೇಳ್ತಾ ಇದ್ರು ಕೂಡ ಅದಲ್ಲಿಗೆ ಉಳಿಯುತ್ತಾ ಇದೆ. ನಮ್ಮಲ್ಲಿ ಅದನ್ನು ತೊಳೆಯುವ ಪ್ರಯತ್ನವೇ ಮಾಡುತ್ತಾ ಇಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ನಾನೇ 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 ಅಂತ ಬರ್ತಾ ಇದೆ.
ಇಲ್ಲ ಆಚಾರ್ಯ, ಒಂದ್ಸಲ ಐಸಿಯು ಒಳಗೆ ಹೋಗಿ ಅನುಭವ ಪಟ್ಟರೆ ಇದು ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ ಆಚಾರ್ಯ.
ಇಲ್ಲಮ್ಮ, ಅದೆಲ್ಲ ಏನಾಗುತ್ತಂದ್ರೆ ಇದು ಸಾಧನೆ ಮಾಡಬೇಕು, ಸದಾ ಸಾಧನೆ ಮಾಡಬೇಕಿದು. ಅದು ಒತ್ತು ಕೊಡ್ತಾ ಇದ್ದೀನಿ ನಾನು, ಭಾಗವತ ಇದು ಹೇಳ್ತಾ ಇದೆ ಅಲ್ವಾ, ನಮಗಿಲ್ಲ ಅವರಿಗಿದೆ ಅಂತ. ನಂಗೆ ಆ ಅನುಭವ ನೋಡಿದ ಕಾಲಕ್ಕೆ ನಂಗೆ ಅಪ್ಪ ಆಚಾರ ಸಿದ್ಧಾಂತ ಎಷ್ಟು ಬೆಲೆ ಇರುವಂತದ್ದು, ಯಾರ್ಯಾರು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ನಾವು ಮಾಡಲಿಕ್ಕೆ ನಮಗೆ ಹಾಗೆ ಒಬ್ಬ ಗುರು ನಮಗೆ ಹಿಂದೆ ಇದ್ದು ಮಾಡೋ 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 ಅಂತ ಹೇಳೋ ಗುರುಗಳು ಸಿಗ್ಬೇಕಲ್ಲ ನಮಗೆ. ಎಷ್ಟು ಪುಣ್ಯ ಇಟ್ಕೊಂಡಿದ್ರೆ ನಮಗಂತಹ ಗುರುಗಳು ಸಿಗ್ತಾರೆ. ಅದಕ್ಕೆ ಆಶ್ಚರ್ಯ ಆಯ್ತು ನನಗೆ. ಅದು ಹೇಳ್ತಾ ಇದ್ದಾರೆ, ಇಂಥ ಗುರುಗಳು ಸಿಗದೆ ಆ ಮಂತ್ರ ಜಪ ಮಾಡದೆ ಒಬ್ಬರು ಮಹಾಜ್ಞಾನಿಗಳು, ಅವರ ಹತ್ರ ಶಿಷ್ಯ ಯಾರೋ ಹೋದ, ಚೂರು ಮಂತ್ರ ಕೊಡ್ತೀರಾ ನಂಗೆ, ನಾಳೆ ಬಾ ಕೊಡ್ತೀನಿ ಅಲ್ಲ, ಅದಕ್ಕೆ ಮುಹೂರ್ತ ವಾರ ಏನು ಬೇಕಾಗಿಲ್ಲ ಬಾ. ಅದೇನು ಹೀಗೆ ಹೇಳ್ತಾರಲ್ಲ, ಎಲ್ಲರೂ ನಕ್ಷತ್ರ ವಾರ ನೋಡ್ತಾರೆ, ಇವರೇನು ನೋಡೋದಿಲ್ಲಲ್ಲ ಅಲ್ಲ, ಅದಕ್ಕೆ ತಂಬಿಗೆ ಥಾಲಿ ತೆಂಗಿನಕಾಯಿ, ನೀ ಬಂದ್ರೆ ಸಾಕು, ನೀ ಬಂದ್ರೆ ಸಾಕು ಅಂದು. ಏನು ಮಂತ್ರ ಕೊಡ್ತಾರೋ ಏನೋ, ಮಾರನೇ ದಿನ ಹೋದ್ರೆ ಇದೇ ಮಂತ್ರ, ನಮ್ಮವರೇ ಒಳ್ಳೆ ಸಾಧಕರು, ನಾನು ಬೇರೆ ದೇಹ ಬೇರೆ, ಸದಾ ಬರಲಿ. ವ್ಯಾಸರಾಜರಿದ ಹೇಳ್ತಾರೆ, ಇದು ಎಷ್ಟು ಕಾಲ ಜಪ ಆಗಬೇಕು ಮನಸ್ಸಿನಲ್ಲಿ ಅಂದ್ರೆ ಅದು ಬಿಟ್ಟ ಮೇಲೆ ಅದು ಬಿಡ್ಲಿಕ್ಕೆ ಆಗ್ಬಾರ್ದು ನಮಗೆ. ಆ ಥರ ಸದಾ ಮನಸ್ಸಿನಲ್ಲಿ ಭಾವನೆ ಬರ್ತಾ ಇರಬೇಕು, ರಕ್ತದಲ್ಲಿ ಕಲ್ತು ಹೋಗಬೇಕು. ಇದು ಮಂತ್ರವಯ್ಯ ತಗೋ. ಆ ಬಂದವ, ಇದೇನು ಮಂತ್ರ, ನಾನು ಅಷ್ಟಮಹಾಮಂತ್ರಗಳು ಕೇಳಿದೆ, ಇದ್ಯಾವ ಮಂತ್ರ ಅಂತ ಕೇಳಿದ್ರೆ, ಅಷ್ಟಮಹಾಮಂತ್ರಗಳ ಸಿದ್ಧಿ ಈ ಮಂತ್ರ ಸಿದ್ಧಿ ಆದರೆ ಬರುತ್ತೋ, ಇಲ್ಲದಿದ್ರೆ ಯಾವ ಸಿದ್ಧಿ ಆಗಲ್ಲ ನಿನಗೆ ಅಂತ ಹೇಳಿ ಇಂಥ ಅಭ್ಯಾಸ ಹೇಳಿಕೊಟ್ಟದ್ದು ನಮ್ಮ ಆಚಾರ್ಯರು. ಅದು ಭಾಗವತದಿಂದ ಬರ್ತಾ ಇದೆ. ಸದಾ ಸಮುದ್ವಿಗ್ನ ಧಿಯಾಂ ಅಸತ್ ಗ್ರಹಾತ್ ಹಿತ್ವ ಆತ್ಮಪಾತಂ. ನಮ್ಮನ್ನ ಹಾಳು ಮಾಡುವಂತ ಈ ದುರಭಿಮಾನದ ಮನೆ, ಮನೆ ಅಂದ್ರೆ ನಾಲ್ಕು ಗೋಡೆ ಹೆಂಡತಿ ಮಕ್ಕಳಲ್ಲ, ಮನೆ ಅಂದ್ರೆ ದುರಭಿಮಾನ. ಆ ದುರಭಿಮಾನದ ಮನೆಯಲ್ಲಿ ನಾವಿದ್ದೇವೆ. ಅದನ್ನು ಕತ್ತರಿಸಿಕೊಂಡು ವನಂಗತ, ವನ ಅಂದ್ರೆ ಕಾಡು ಅಂದ್ರೆ ಯಾವ ಕಾಡೋ ಅಲ್ಲ, ನಮ್ಮ ಶರೀರದಲ್ಲೇ ನಾಡಿಗಳಿವೆ. ಎಷ್ಟಿವೆ? 72,000 ಅಂತ ಹೇಳುತ್ತಾರೆ. ಆದರೆ 72,000 ನಾಡಿಗಳಿಂದ ಹುಟ್ಟಿದ ನಾಡಿಗಳು ಅವಾಂತರ ನಾಡಿಗಳು ಬೇಕಾದಷ್ಟಿವೆ. ಎಲ್ಲಾ ನಾಡಿಗಳು ಸೇರಿ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ, ನೀವು ವೆಲ್ಡ್ ಅಂತ ಹೇಳ್ತೀರಲ್ಲ, ಆ ಥರ ಒಂದಕ್ಕೊಂದು ಜಾಯಿನ್ ಮಾಡ್ತಾ ಹಾಸ್ತಾ ಹೊರಟರೆ ಇಡೀ ಭೂಮಿಯನ್ನ ಮೂರು ಸುತ್ತ ಹಾಕ್ಬೋದಂತೆ. ಅಷ್ಟು ದೊಡ್ಡ ನಾಡಿಗಳ ಗುಂಪು ಜಸ್ಟ್ ಪ್ಯಾಕ್ ಮಾಡಿ ನಮ್ಮ ಶರೀರದಲ್ಲಿ ಇಟ್ಟಿದ್ದಾರೆ. ಹೇಗಿರಬೇಕು? ದೊಡ್ಡ ಕಾಡೆ ಅದು, ನಾಡಿಗಳ ಕಾಡೆ. ಅದಕ್ಕೆ ವನಂಗತ ಯದ್ ಹರಿಮಾಶ್ರಯ, ಆ ವನದ ಮಧ್ಯದಲ್ಲೇ ಶ್ರೀಹರಿ, ಹರಿ ಅಂತ ಬಿಂಬಮೂರ್ತಿ ಇದ್ದಾನೆ, ಅವನ ಪಾದವನ್ನು ನಾವು ಶರಣಾಗತರಾಗಬೇಕು ಅಂತ ಹೇಳಿದಾಗ ಗುರುಗಳಿಗೆ ಅಂದರೆ ಷಂಡಾಮರ್ಕರಿಗೆ ಹೇಳಿ ಕಳಿಸಿದ, ನೀವು ಸರಿಯಾಗಿ ಹುಡುಗನಿಗೆ ಪಾಠ ಹೇಳಿಕೊಡಿ, ಸರಿಯಾಗಿ ಹೇಳುತ್ತಾ ಇಲ್ಲ, ಬೇರೆ ಯಾರು ನನ್ನ ಮಗನಿಗೆ ನನಗೆ ಆಗದಂತೆ ಮಾಡಲಿಕ್ಕೆ ಹರಿಯ ಮೇಲೆ ಭಕ್ತಿಯನ್ನು ಹುಟ್ಟಿಸ್ತಾ ಇದ್ದಾರೆ, ಆದ ಕಾರಣ ಇವನ ಕರ್ಕೊಂಡು ಹೋಗಿ ಸರಿಯಾಗಿ ಪಾಠ ಹೇಳಿಕೊಡಿ. ಪುನಃ ತ್ರಿವರ್ಗದ ಪಾಠ, ಧರ್ಮ ಅರ್ಥ ಕಾಮದ ಪಾಠ ಆಯಿತು, ಕಲತಂತೆ ಮಾಡಿದರು. ಅವರೂ ಸಂತೋಷಪಟ್ಟರು ಗುರುಗಳು. ಮಾತ್ರ ಮೃಷ್ಟಂ ಅಲಂಕೃತಂ, ತಾಯಿ ವಿಶೇಷವಾಗಿ ತಾಯಿಯ ಮೂಲಕ ಕಳಿಸಿದ್ರಿ ಸಲ, ಏನಪ್ಪ ಸಿಟ್ಟಾಗ್ತಾನೇನೋ ಅಪ್ಪ ಅಂತ ಹೇಳಿ. ಆ ಪ್ರಹ್ಲಾದ ಬರ್ತಾ ಇದ್ದಾನೆ, ಚಿಕ್ಕ ಮಗು, ವಿನಯದಿಂದ ತಲೆಬಾಗಿದ್ದಾನೆ. ತಲೆಬಾಗಿದಂತಹ ಪ್ರಹ್ಲಾದ ನೋಡಿದ ಕೂಡಲೇ ಹಿರಣ್ಯಕಶಿಪುವಿಗೆ ಮನಸ್ಸೆಲ್ಲ ಉಕ್ಕಿ ಹರಿತಾ ಇದೆ ಆನಂದದಿಂದ. ನಾವು ಹಿರಣ್ಯಕಶಿಪು ಅಂದ್ರೆ ಸಿಟ್ಟಿನ ಪಾರ್ಟ್ ಮಾತ್ರ ನೋಡ್ತೀವಿ, ಇನ್ನೊಂದು ಭಾಗ ನೋಡೋದಿಲ್ಲ. ವೇದವ್ಯಾಸರ ವರ್ಣನೆ ಬಹಳ ಚೆನ್ನಾಗಿರುತ್ತೆ. ಹತ್ತಿರ ಕರೆದು ಅವನ ಅಪ್ಪಿಕೊಂಡು ಚಿರಂ ಪರಿಶ್ವಜ್ಯ, ಗಟ್ಟಿಯಾಗಿ ಅಪ್ಪಿಕೊಂಡು ಅವನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ತಲೆಗೆ ಮುತ್ತು ಕೊಟ್ಟು ಇಷ್ಟೆಲ್ಲ ಆಗಿ ಇನ್ನ ಬಿಡಲಿಲ್ಲ. ಸಿಂಚನ್ ಬಾಷ್ಪ ಕಲಾಂಬಿ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಆ ನೀರಿನಿಂದ ಪ್ರಹ್ಲಾದರಾದರ ತಲೆ ತೊಯ್ತಾ ಇದೆ ಅಂತೆ. ಇದು ಹಿರಣ್ಯಕಶಿಪುವಿನ ಲಕ್ಷಣ ಅಂತ ಹೇಳಿದ್ರು. ಅವನಲ್ಲೂ ಇತ್ತು ಸಾಫ್ಟ್ ಕಾರ್ನರ್, ಯಾರು ಜಯ ಇದ್ದ. ಆದರೆ ದೈತ್ಯನಿಗೆ ಬೇಡದ ಹರಿನಾಮ ಸ್ಮರಣೆ ಇತ್ತಾದ್ದರಿಂದ ರಿವರ್ಸ್ ಆಯಿತು ಅಷ್ಟೇ. ಇವಾಗ ನಾವೇನು ಗೂಂಡಾಗಳು ಅಂತ ನೋಡ್ತೀವಲ್ಲ, ಅವರು ಕೂಡ ಅವರ ಮನೆಯಲ್ಲಿ ಮಕ್ಕಳ ಮೇಲೆ ಅಭಿಮಾನ ತೋರಲ್ವೇ? ಹಾಗೆ ಅವನು ತೋರ್ತಾ ಇದ್ದಾನೆ. ಪ್ರಹ್ಲಾದ ಅದನ್ನು ಕೇಳ್ತಾ ಇದ್ದಾನೆ. ಅಪ್ಪ ಪ್ರಹ್ಲಾದ ಅನುಚ್ಚತ ಅಂತಾತ, ಹೇ ಪ್ರಹ್ಲಾದ ಚೂರು ಒಳ್ಳೇದು ಹೇಳು. ಪ್ರಹ್ಲಾದರಾದರಿಗೆ ಸಂಕಟ ಪರಿಸ್ಥಿತಿ. ಯದಶಿಕ್ಷತ್ ಗುರೋರ್ ಭವಾನ್, ನಿನ್ನ ಗುರುಗಳು ನಿನಗೆ ಏನು ಶಿಕ್ಷಾ ಕೊಟ್ರೋ ಹೇಳು ಅಂತ ಹೇಳಿದಾಗ ಇವನ ತಲೆಯಲ್ಲಿ ಕಲ್ಪನೆ ಪ್ರಹ್ಲಾದನಿಗೆ ಗುರುಗಳು ಒಂದು ಷಂಡಾಮರಕರು ಮಾತ್ರ ಅಂತ ಹೇಳಿ. ಪ್ರಹ್ಲಾದರಾದರ ಕಲ್ಪನೆ ಇವರು ಗುರುಗಳೇ ಅಲ್ಲ, ಗುರುಗಳಂದ್ರೆ ನಾರದರು ಮಾತ್ರ ಅಂತ ಅವರ ಕಲ್ಪನೆ. ಮತ್ತೆ ನಿನ್ನ ಗುರುಗಳು ಹೇಳಿಕೊಟ್ಟದ್ದು ಒಂದು ಏನು ಹೇಳಬೇಕು? ರಾಜನಲ್ಲಿ ಭಗವಂತನ ಸನ್ನಿಧಾನ, ಅದನ್ನು ಸುಳ್ಳು ಹೇಳಲಿಕ್ಕಿಲ್ಲ. ಇಷ್ಟೇ ಹೇಳಿಬಿಟ್ರು, ನಮ್ಮ ಗುರುಗಳಾದ ನಾರದರು ಹೇಳಿಕೊಟ್ಟದ್ದೇ ಹೇಳುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ, ದಾಸ್ಯಂ ಸಖ್ಯಂ, ಆತ್ಮನಿವೇದನಂ. ಈ ರೀತಿಯಲ್ಲಿ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ವಿದ್ಯೆಯಿಂದ ಬರುತ್ತೋ ತನ್ಮನ್ಯೇ ಅಧೀತಂ ಉತ್ತಮಂ, ಅದು ಒಳ್ಳೆ ವಿದ್ಯಾ ಅಂದ್ರು. ಅಲ್ಲ, ಹಾಗಾದರೆ ಒಳ್ಳೆ ವಿದ್ಯಾ ಕೆಟ್ಟ ವಿದ್ಯಾ ಅಂತ ಎರಡು ಇರುತ್ತಾ ಅಂದ್ರೆ, ಇಲ್ಲ, ವಿದ್ಯೆ ಇರೋದು ಒಂದೇ, ಅದನ್ನು ಅಧ್ಯಯನ ಮಾಡಿದ ರೀತಿ ಒಳ್ಳೆಯದು ಕೆಟ್ಟ ರೀತಿ ಅಂತ ರೀತಿಯಲ್ಲಿ ವ್ಯತ್ಯಾಸ ಅಷ್ಟೇ. ಒಂದೇ ಸುಧಾ ಗ್ರಂಥವೇ. ಸುಧಾದಿ ಗ್ರಂಥಗಳನ್ನೇ ಅಧ್ಯಯನ ಮಾಡುವ ಕಾಲಕ್ಕೆ ವಿನಯ ಬಂತ, 9 ಲಕ್ಷಣಗಳಿಂದ ಭಕ್ತಿ ಬಂತ, ಆ ಅಧ್ಯಯನ ಮಾಡಿದ ರೀತಿ ಸರಿ. ಇಲ್ಲ, ಅಹಂಕಾರ ಬಂತ, ನನ್ನಷ್ಟು ಪಂಡಿತ ಇಲ್ಲ ಅಂತ ಅಹಂಕಾರದಿಂದ ಬೀಗಿದುವ ಅಧ್ಯಯನ ಸರಿಯಾಗಿ ಆಗ್ಲಿಲ್ಲ ಅಂತ ತಾತ್ಪರ್ಯ ಚೆನ್ನಾಗಿ ಆಗುತ್ತೆ. ಆದ್ದರಿಂದ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರವಣ ಅಂದ್ರೆ ಏನು? ಏ ಗೊತ್ತಲ್ಲ, ನಿತ್ಯ ಪುರಾಣ ಕೇಳ್ತಾ ಇರುವುದು ಶ್ರವಣ. ಮನನ, ಕೀರ್ತನ ಇವೆಲ್ಲ ಇದೆ ಅಂದ್ರೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಅಯ್ಯ ಶಾಸ್ತ್ರದ ಪರಿಚಯವೇ ನಿಮಗಾಗ್ತಾ ಇಲ್ಲ, ಶಾಸ್ತ್ರದ ಪರಿಚಯವೇ ನಿಮಗಾಗ್ತಾ ಇಲ್ಲ, ನಿಮಗೇನಾಗ್ತಾ ಇದೆ, ಮಹಲಿನ ಪರಿಚಯ ಮಾಡಿಕೊಡತಾ ಇದ್ದಾರೆ, ಕೀಯೇ ಕೊಡತಾ ಇಲ್ಲ. ನೀವೆಷ್ಟೊತ್ತು ರೋಡ್ ಮೇಲೆ ನಿಂತುಕೊಂಡು ಮಹಲ್ ನೋಡಬೇಕಾದವರಷ್ಟೇ ಹೊರತು ಬಾಗಿಲು ತೆಗೆದು ಒಳಗೆ ಹೋಗಿ ಆನಂದ ಪಡುವವರು ನೀವ್ಯಾರೂ ಇಲ್ಲ. ಕೀ ತಗೊಳ್ರಿ, ಒಳಗೆ ಹೋಗ್ರಿ ಅಂತ ಹೇಳುತ್ತಾರೆ. ಏನದು? ಎಷ್ಟು ಕಾಲಕ್ಕೂ ಕೂಡ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ನಿಮ್ಮ ಅಧ್ಯಯನದಿಂದ ಬರಬೇಕು, ನೀವು ಪಡ್ಕೋಬೇಕು ಅಂತ ಹೇಳಿದ ಕೂಡಲೇ ಆಯ್ತು ಆಚಾರ್ಯ ನಾವು ಪಡ್ಕೊಂತೀವಿ ಅಂತ ನಾವು ಹೋಗ್ತೀವಿ. ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ನಮ್ಮಲ್ಲಿ ಬರಬೇಕಾದರೆ ಏನು ಪ್ರೊಸೀಜರ್ ಇದೆ ಅದು ಗೊತ್ತಾ? ನಿಮ್ಮ ಪಾಡಿಗೆ ನೀವು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಶಾಸ್ತ್ರ ಹೊರಟಿಲ್ಲ. ಭಗವನ್ ಮಾಮಾಶ್ರಿತಾಹ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ನನ್ನನ್ನು ಆಶ್ರಯ ಮಾಡಿಕೊಂಡು ನೀವೆಲ್ಲ ಪಡ್ಕೋಬೇಕು. ನೀವು ಪಡ್ಕೋಬೇಕಾಗಿದ್ದಿದು ನಾ ಹೇಳ್ತಾ ಇದ್ದೇನೆ, ನೀವು ಅರ್ಧ ಕೇಳಿ ಓಡಿಬಿಡ್ತಾ ಇದ್ದೀರಾ. ಈ ತುಳುವಿನಲ್ಲಿ ಅವರೆಲ್ಲ ಒಂದು ಗಾದೆ ಹೇಳ್ತಾರೆ, ಯಾವುದು, ವೆಂಕ ಪಣಂಬೂರಿಗೆ ಹೋದ ಅಂತ ಅದನ್ನ ಹೇಳ್ತಾರೆ. ಅವ ಮನೆಯಲ್ಲಿ ಒಳ್ಳೆ ಸರ್ವೆಂಟ್ ಇದ್ದ ವೆಂಕ ಅಂತ, ಬಹಳ ಒಳ್ಳೆಯ. ಇಬ್ಬರೇ ಗಂಡ ಹೆಂಡ್ತಿರೋದು, ಅವರ ಬಾಯಿಯಿಂದ ಬರಲಿಕ್ಕೆಲ್ಲ ಮಾಡಿಬಿಡ್ತಾ ಇದ್ದ ಎಲ್ಲ ಕೆಲಸ, ಅಷ್ಟು ಸಿನ್ಸಿಯರ್. ಒಂದ್ ದಿವಸ ರಾತ್ರಿ ಗಂಡ ಹೆಂಡತಿ ಮಾತಾಡಿಕೊಳ್ತಾ ಇದ್ದಾರೆ, ವೆಂಕನ್ನ ನಾಳೆ ಪಣಂಬೂರಿಗೆ ಕಳಿಸಬೇಕು. ಅವರು ಮಾತಾಡಿಕೊಳ್ಳುವಾಗ ಪಕ್ಕದಲ್ಲೇ ಅಲ್ಲಿ ಮಲ್ಕೊಂಡಿದ್ದ ಅವನು, ಅವನಿಗೂ ಕೇಳಿಸ್ತು. ಅವನಂದ್ಕೊಂಡ, ಪಾಪ ಇವರು ಬೆಳಿಗ್ಗೆದ್ದು ನನಗೆ ಹೇಳೋದು ಯಾಕೆ, ಇವಾಗ ನಂಗೆ ಗೊತ್ತಾಯ್ತಲ್ಲ, ಹೋಗೋಣ ಅಂತ ಹೊರಟೇ ಬಿಟ್ಟ. ಇವರು ಬೆಳಿಗ್ಗೆ ಹೇಳಬೇಕಂದುಕೊಂಬೋದ್ರೊಳಗೆ ಅವನು ಬೆಳಿಗ್ಗೆ ಪಣಂಬೂರಲ್ಲೇ ಇದ್ದ, ಸಿನ್ಸಿಯರ್ ಅಂಡ್ ಫೈನ್. ಆದರೆ ಅಲ್ಲಿ ಹೋದ್ಮೇಲೆ ಕ್ವಶನ್ ಬಂತು ಅವನಿಗೆ, ಹೌದು ಪಣಂಬೂರು ಹೋಗ್ಬೇಕು ಅಂತ ಹೇಳಿದ್ರು, ಯಾಕೆ ಅಂತ ತಿಳ್ಕೊಂಡಿಲ್ಲ ನಾನು. ಅಂದ್ರೆ ಹೋಗಿದ್ದೇನೋ ಕಷ್ಟಪಟ್ಟು, ಪರ್ಪಸ್ಲೆಸ್. ಹಾಗೆ ಕೃಷ್ಣ ನಾನೆಲ್ಲ ಉಪದೇಶ ಕೊಡ್ತಾ ಇದ್ದೇನೆ, ನೀವು ಹೀಗಿರ್ಬೇಕು 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 ಅಂತ ನಾವು ಉಪದೇಶ ಕೊಟ್ರೆ ಆಯ್ತು ನಾವಿಡ್ತೀವಿ ಅಂತ ನೀವೇ ಹೊರಟೋಗ್ತಾ ಇದ್ದೀರಾ. ಸ್ವಲ್ಪ ನಿಲ್ಲಿ, ಹೀಗಿರಬೇಕು, ಹೀಗಿರ್ಲಿಕ್ಕೆ ಸ್ವತಂತ್ರರು ನೀವಲ್ಲ. ಅದಕ್ಕೆ ನನ್ನ ಕಾಲಿಗೆ ಬಿದ್ದರೆ ನಾನು ನಿಮ್ಮನ್ನ ಹಾಗಿರುವವರನ್ನ ಹೀಗಿಡುತ್ತೇನೆ. ಸಿಂಪಲ್ ಮ್ಯಾಟರ್ ಅಷ್ಟೇ. ಇಡೀ ಭಾಗವತ ಶಾಸ್ತ್ರ ಎಲ್ಲ ಹೇಳೋದಿಷ್ಟೇ. ನೀವು ಹೀಗಿದ್ದೀರಾ, ಹೀಗಿರಬಾರದು, ಬೇರೆ ರೀತಿ ಹೀಗಿರಿ, ಇನ್ನೊಂದು ರೀತಿ ಇರಬೇಕು, ಇನ್ನೊಂದು ರೀತಿ ಇರಬೇಕು, ಹೀಗಿರಬಾರದು ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ನೀವಾಗಿ ಹೀಗಿರ್ಲಿಕ್ಕಾಗಿ ಹಾಗಿರ್ಲಿಕ್ಕಾಗ್ಲಿ ನಿಮ್ಗಾಗಲ್ಲ. ಅಸ್ವತಂತ್ರರು ನೀವು, ನಾನೇ ಇಟ್ಟಿದ್ದೇನೆ ನಿಮ್ಮನ್ನ ಹಾಗೆ ಹೀಗೆ. ಅಂತ ಕಾಲಕ್ಕೆ ಒಳ್ಳೆ ರೀತಿ ನಾನು ಹೇಳಿದ ರೀತಿ ನೀವು ಇರಬೇಕಾ, ಇರಬೇಕಾದ್ರೆ ನನ್ನ ಕಾಲಿಗೆ ಬೀಳಿ, ನಾನೇ ಇಡುತ್ತೇನೆ, ಇದು ಶಾಸ್ತ್ರ ಅಂತ. ನೀವು ಪೂರ್ಣ ಕೇಳದೇನೆ, ನನ್ನ ಕಾಲಿಗೆ ಬೀಳದೇನೆ, ನಾನು ಹೀಗಿರಬೇಕು ಅಂತ ಹೇಳಿದುಕೊಳ್ಳೆ ನಾನೇ ಇರ್ತೇನೆ ಅಂತ ಹೋಗಿಬಿಡುತ್ತೀರಲ್ಲ, ನೀವು ಇರ್ಲಿಕ್ಕೆ ಹೇಗಾಗುತ್ತೆ ಅಂತ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಹೌದಲ್ವಾ, ಎಷ್ಟು ಬ್ಲಂಡರ್ ಆಗ್ತಾ ಇದೆ ಅಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ, ಈ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಬರಬೇಕಾದ್ರೆ ಹೇಗೆ ಅಂದ್ರೆ ಅದಕ್ಕೆ ರಹಸ್ಯವನ್ನು ಹೇಳಿಕೊಡ್ತಾರೆ. ಆದಿಯಲ್ಲೇ ಹೇಳಿಕೊಡ್ತಾರೆ. ಬ್ರಹ್ಮದೇವರು ತಪಸ್ಸು ಮಾಡಲಿಕ್ಕೆ ಕೂತರು. ಕೂತಾಗ 2 ಶಬ್ದ ಕೇಳಿಸ್ತು. ಅಕ್ಷರಗಳಲ್ಲಿ 16 ಷೋಡಶಂ ಏಕವಿಂಶಂ ಅಂತ, 16 21 ತಪ 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 ಅಂತ 2 ಕೇಳಿಸ್ತು ಶಬ್ದ. ಅರ್ಥ ತಪಸ್ಸು ಮಾಡುವಂತ. ನಮಗಾದ್ರೆ 2-3 ಸಲ ಹೇಳಬೇಕು. ಬ್ರಹ್ಮದೇವರಿಗೆ ಸೂಪರ್ಮೋಸ್ಟ್ ಇಂಟೆಲಿಜೆಂಟ್ ಅವರು, ಅಂಥವ್ರಿಗೆ 1 ಸಲ ಹೇಳಿ ಸಾಕು ತಪಸ್ಸು ಮಾಡು ಅಂತ ಹೇಳಿ. ತಪಸ್ಸಿಗೆ ಕೂತಿದ್ದಾರೆ ಅಂಥವ್ರು 2 ಸಲ ಯಾಕೆ ಹೇಳಬೇಕಾಗಿ ಶಬ್ದ ಅಂದ್ರೆ ಕೇಳ್ತಾರೆ. ಆಚಾರ್ಯ ಹೇಳ್ತಾರೆ ತಪ ತಪೋ ಬ್ರಹ್ಮ ಅಂತ ಹೇಳ್ತಾರೆ. ಅಂದ್ರೆ ನೀನು ತಪಸ್ಸು ಮಾಡು, ನಿನ್ನಲ್ಲಿ ಸರಿಯಾದ ತಪಸ್ಸು ಮೂಡಬೇಕಾದರೆ ಇನ್ನೊಂದು ತಪ ಅಂದ್ರು. ಏನದು ಅಂದ್ರೆ ನನ್ನನ್ನ ತಪೋಮೂರ್ತಿ ಅಂತ ಚಿಂತನೆ ಮಾಡಿದರೆ ನಿನ್ನಲ್ಲಿ ತಪಸ್ಸು ಮೂಡುತ್ತಯ್ಯ. ಸಿಂಪಲ್. ಯಾವುದು ಬಿಂಬ ಪ್ರತಿಬಿಂಬ ಭಾವ. ನಾನು ನಿನ್ನ ಬಿಂಬ, ನೀನು ನನ್ನ ಪ್ರತಿಬಿಂಬ. ನನ್ನ ಕೊರಳಲ್ಲಿ ಹಾರ ಹಾಕಿದರೆ ನಿನ್ನ ಕೊರಳಲ್ಲಿ ಹಾರ ಕಾಣುತ್ತೆ. ಹಾಗೆ ನಿನ್ನಲ್ಲಿ ತಪಸ್ಸು ಮೂಡಬೇಕಾದ್ರೆ ನನ್ನನ್ನು ತಪೋ ಮೂರ್ತಿ ಅಂತ ಚಿಂತನೆ ಮಾಡಿದರೆ ನಾನು ನನ್ನ ತಪೋ ರೂಪವನ್ನ ಪ್ರಕಟ ಮಾಡುತ್ತೇನೆ, ನಿನ್ನಲ್ಲಿ ತಪಸ್ಸು ಮೂಡುತ್ತೆ. ಸಿಂಪಲ್ ಇಷ್ಟೇ. ಅದು ಗೊತ್ತಿಲ್ಲದೆ ಸುಮ್ಮನೆ ತಪಸ್ಸು ತಪಸ್ಸು ಅಂದ್ರೆ ಹೇಗಾಗುತ್ತೆ? ಹಾಗೆ ನಮ್ಮಲ್ಲಿ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಪ್ರಕಟ ಆಗಬೇಕಾದರೆ ನಮ್ಮೊಳಗಿರುವ ಭಗವಂತ ಅವ ಭಕ್ತಿ ಎಂಬ ಹೆಸರಿಟ್ಟುಕೊಂಡ ತನ್ನ ರೂಪ ಪ್ರಕಟ ಮಾಡಬೇಕು. ಆ ರೂಪ ಎಂಥದ್ದು ಅಂದ್ರೆ ಶ್ರವಣ ಕೀರ್ತನ ಮನನ ಅಂತ 9 ಹೆಸರಿಟ್ಟುಕೊಂಡ ತನ್ನ ರೂಪಗಳು. ಅಂದ್ರೆ ನಿಮಗೆ ಹೇಳಬೇಕಾದ್ರೆ ನಾನು ರಾಮ ಕೃಷ್ಣ 10 ಅವತಾರದ ರೂಪಗಳು. ಈ 10 ಅವತಾರದ ರೂಪಗಳ ಚಿಕ್ಕ ಚಿಕ್ಕ ಸಕ್ಕರೆ ಗೊಂಬೆ ಕೊಟ್ಟೆ, ಸಕ್ಕರೆ ಗೊಂಬೆಗಳೆಲ್ಲ ಕೊಟ್ಟೆ, ಒಂದು 100 ಎಲ್ಲ ಮಿಕ್ಸ್ಡ್. ಆ ಗೊಂಬೆಗಳಿಗೆ ತಕ್ಕಂತೆ ಅಂಟನ್ನು ಕೊಟ್ಟೆ. ಆ ಗೊಂಬೆಯನ್ನು ಪುಡಿ ಮಾಡಬಾರದು, ಗೊಂಬೆಗಳನ್ನೇ ಒಂದಕ್ಕೊಂದು ಜೋಡಿಸಿ ಒಂದು ರಾಮನ ಮೂರ್ತಿ ತಯಾರು ಮಾಡಿ ಎಂದೆ. ನೀವು ಮೇಲ್ನೋಟಕ್ಕೆ ರಾಮನ ತಯಾರು ಮಾಡಿದ್ದೀರಾ, ನೀವು ಮೇಲ್ನೋಟಕ್ಕೆ ಹೇಗಿದ್ದಾನೆ ರಾಮ? ಆ ರಾಮನ ಮೈ ತುಂಬ ಏನಿದೆ? 10 ಅವತಾರದ ರೂಪಗಳೇ ತುಂಬಿದೆ ಅಲ್ವಾ? ಮೇಲ್ನೋಟಕ್ಕೆ ರಾಮ, ಒಳಗೆಲ್ಲ ಈ ರೂಪಗಳು. ಹೀಗೆ ಮೇಲ್ನೋಟಕ್ಕೆ ಭಕ್ತಿ ಎಂಬ ಭಗವಂತನ ರೂಪ, ಒಳಗೆ ಶ್ರವಣ ಕೀರ್ತನ ಮನನ ಮೊದಲಾದ ಅಂಥ ಭಗವದ್ ರೂಪಗಳು, 9 ತಯಾರಾದ ಭಕ್ತಿ ಅಂತ ಭಗವದ್ ರೂಪ, ಅದು ಬಿಂಬನಲ್ಲಿ ಕೂತಿದೆ. ಬಿಂಬನಲ್ಲೇ ಆ ರೂಪ ಇದೆ. ನಾವು 9 ಗುಣಗಳಿಂದ ಲಕ್ಷಣಗಳಿಂದ ಕೂಡಿದ ಭಕ್ತಿ ಎಂಬ ನಿನ್ನ ರೂಪವನ್ನು ಪ್ರಕಟ ಮಾಡಯ್ಯ ಅಂತ ಕೇಳಿಕೊಂಡ್ರೆ, ಆತ ಪ್ರಕಟ ಮಾಡಿದರೆ ನಮ್ಮಲ್ಲಿ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಪ್ರಕಟ ಆಗುತ್ತೆ. ಇದು ಒಳಗಿನ ಸೀಕ್ರೆಟ್, ಇದು ವಿದ್ಯಾ ಅಂದ್ರು. ಈ ರೀತಿ ನಿಮ್ಮೊಳಗೆ 9 ಲಕ್ಷಣಗಳಿಂದ ಕೂಡಿದ ಭಕ್ತಿಯನ್ನು ಪ್ರಕಟ ಮಾಡುವ, ನನ್ನನ್ನು ಚಿಂತನೆ ಮಾಡುವ ಏನು ಕ್ರಮ ಇದೆ, ಆ ಕ್ರಮ ಹೇಳಿಕೊಡುವಂತಹ ವಿದ್ಯೆಯೇ ವಿದ್ಯಾ. ಇಲ್ಲದಿದ್ದರೆ ಬರೀ 9 ಲಕ್ಷಣ ತಗೊಳ್ಳಿ ತಗೊಳ್ಳಿ ಅಂದು ಎಲ್ಲಿ ಯಾವ ಮಾರ್ಕೆಟಲ್ಲಿ ಸಿಗುತ್ತೆ? KR ಮಾರ್ಕೆಟ್ ಎಲ್ಲಿ ಸಿಗುತ್ತೆ ಈ ಭಕ್ತಿ? ಎಲ್ಲಿ ಸಿಗಲ್ಲ. ಈ ರೀತಿ ಯಾರಿಗೆ ಈ ಭಕ್ತಿ ಬರುತ್ತೋ ಅಂಥ ಅಧ್ಯಯನ ಶ್ರೇಷ್ಠ. ಅದರಲ್ಲಿ ಒಂದು 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 ಬಿಡಿಸ್ತಾ ಬರ್ತಾರೆ. ಶ್ರವಣ ಅಂದ್ರೆ ಏನು, ಮನನ ಅಂದ್ರೆ ಏನು, ಕೀರ್ತನ ಅಂದ್ರೆ ಏನು ಹೇಳ್ತಾ ಬರ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಅಂದಾಗ ನಾವು ಶ್ರವಣ ಮಾಡ್ತಾ ಇರ್ತೇವೆ. ಎಷ್ಟು ಸಲ ಕೇಳಿದ್ರೆ ನೀವು ಅಂತ ಕೇಳಿದ್ರೆ ತುಂಬಾ ಸಲ ಕೇಳಿಬಿಟ್ಟಿವಿ. ಆ ನಾನು ಕೇಳಿದೆ ಎಂಬುದರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದರೆ ಅಲ್ಲ, ಯಾಕೆ ಆ ಶಬ್ದ ಬಳಸ್ತೀರಾ ಪೋಸ್ಟ್ ಮಾರ್ಟಮ್ ಅಂದ್ರೆ ಪ್ರಾಣವೇ ಇರಲ್ಲ ಅದು. ಆ ಶ್ರವಣದಲ್ಲಿ ಪ್ರಾಣವೇ ಇಲ್ಲ, ಆದ್ದರಿಂದ ಪ್ರಾಣವಿಲ್ಲದ ಶ್ರವಣ, ಆದ್ದರಿಂದ ಅದಕ್ಕೆ ಪೋಸ್ಟ್ ಮಾರ್ಟಮ್ ಒಂದು ಶಬ್ದ ಬಳಸಿದ್ದು. ಏನು ಪ್ರಾಣ ಅಂತ ಹೇಳಿದರೆ, ಶ್ರವಣ ಮಾಡುವಾಗ ದೇವ ನನ್ನಲ್ಲಿ ನಿಂತು ನನ್ನ ಕರ್ಮಾನುಸಾರ ದಯದಿಂದ ತಾನೇ ಶ್ರವಣ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಳಕೊಂಡ ಶ್ರವಣ ಶ್ರವಣವೇ. ಶ್ರವಣ ಮಾಡಿದವು ನಾಶ್ರವಣ ಮಾಡಿದೆ, ನಾಶ್ರವಣ ಮಾಡಿದೆ, ನಾಶ್ರವಣ ಮಾಡಿದೆ ಅಂತ ಬರ್ತಾ ಇದೆ. ನೀ ಮಾಡಿಸಿದೀಯಾ ಎಂಬ ಎಚ್ಚರ ಹೋಯಿತು. ಕೇಳ್ತಾರೆ, ಶ್ರವಣದ ಫಲವೇ ಹೋಯಿತಲ್ಲಯ್ಯ. ನಾವು ಸಾಧನೆ ಮಾಡ್ತಾ ಇರ್ತೀವಿ, ನಮಗೆ ಒಳಗೆ ಸರ್ಟಿಫಿಕೇಟ್ ನಾವೇ ಕೊಡ್ತಾ ಇರ್ತೀವಿ. ನಾನು ಎಸ್ ಐ ಆಮ್ ಡೂಯಿಂಗ್ ವೆರಿ ವೆರಿ ಗುಡ್ ಸಾಧನ ಅಂತ ನಮಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಂತಾ ಇರ್ತೀವಿ. ಇನ್ನೊಬ್ರು ಕೊಡ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ತಕ್ಕಂತೆ ನಮಗೆಲ್ಲ ಕೊಡ್ತಾ ಇದೆ, ಪ್ರವಚನ ಕೇಸರಿ, ಪ್ರವಚನ ಭೀಕರ ಎಲ್ಲ ಕೊಡ್ತಾ ಇರ್ತಾರೆ. ತಕ್ಕಂಥದ್ದು ನೋಡಿ ತುಂಬಾ ಇದು ಮಾಡ್ತಾರೆ. ಹೌದು, ಪ್ರವಚನಕ್ಕೆ ಸರಿ, ನಾವು ಅನುಷ್ಠಾನಕ್ಕಲ್ಲ. ಪ್ರವಚನಕ್ಕೆ ಸರಿ ಅಂದ್ರೆ ಕೇಸರಿ ಅಲ್ಲ, ಪ್ರವಚನಕ್ಕೆ ಸರಿ, ಅನುಷ್ಠಾನಕ್ಕಲ್ಲ ಅಂತ ಅರ್ಥ. ಆತರ ಇವೆಲ್ಲ ಕಟ್ಕೊಂಡು ಏನ್ ಮಾಡಬೇಕು? ಭಾಗವತ ಧುರೀಣ, ಭಾಗವತ ಪ್ರಚಂಡ ಅಂತ ಕೊಡ್ತಾರೆ. ಅದು ಮೇಲ್ನವರು ಕೊಡಬೇಕಷ್ಟು. ನಮ್ಮ ಮೆರವಣಿಗೆ ನೋಡಿಬಿಟ್ಟು ಇಲ್ಲಿ ಲೋಕದಲ್ಲಿ ಈ ಮೆರವಣಿಗೆ ನೋಡಿ ಚಪ್ಪಾಳೆ ತಡ್ತಾರೆ, ಮೇಲೆ ದೇವತೆಗಳು ನೋಡ್ತಾರಂತೆ. ಏನೋ ಬಹಳ ಗ್ರ್ಯಾಂಡ್ ಆಗಿ ಪ್ರೊಸೆಷನ್ ಹೋಗ್ತಾ ಇದೆ, ಏನಿದು ಅಂತ ನೋಡ್ಲಿಕ್ಕೆ ಬರ್ತಾರೆ. ಹೇಗೆ ನಮ್ಮಲ್ಲಿ ಕೂಡ ಗ್ರ್ಯಾಂಡ್ ಪ್ರೊಸೆಷನ್ ಹೋಗ್ತಾ ಇರುತ್ತೆ, ಆದರೆ ಫ್ಲಡ್ ಲೈಟ್ಸ್, ಹೂವಿನ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ಬಂದವರೆಲ್ಲ ಹೀಗೆ ಬರ್ತಾರೆ ನೋಡಿ, ಅಯ್ಯಯ್ಯೋ ಅಂತ ಹೋಗ್ತಾ ಇದ್ದಾರೆ. ಪ್ರೊಸೆಷನ್ ಹೋಗ್ತಾ ಇದೆ, ಬಂದವರು ಯಾರು ನಿಲ್ತಾ ಇಲ್ಲ, ದೂರ ಓಡೋಗ್ತಾ ಇದ್ದಾರೆ. ಯಾಕೆ? ಆ ಕೂಡಿಸಿಟ್ಟ ವ್ಯಕ್ತಿಯಲ್ಲಿ ಪ್ರಾಣ ಒಂದಿಲ್ಲ ಅಷ್ಟೇ, ಎಲ್ಲ ಅರೇಂಜ್ಮೆಂಟ್ ಇತ್ತು. ಆ ಪ್ರೊಸೆಷನ್ ಹೋಗ್ತಾ ಇತ್ತಲ್ಲ, ಆ ವ್ಯಕ್ತಿಯನ್ನು ಕೂಡಿಸಿಟ್ಟು ಪ್ರೊಸೆಷನ್ ಮಾಡ್ತಾ ಇದ್ರಲ್ಲ, ಎಲ್ಲ ಇದೆ. ಏನು ವಜ್ರ ವೈಢೂರಿ ಆಭರಣ ಪಟ್ಟು ವಸ್ತ್ರ ಎಲ್ಲ ಹಾಕಿದ್ರು, ಹೂವಿನ ಹಾರ, ಫ್ಲಡ್ ಲೈಟ್ಸ್ ಎಲ್ಲ ಇದೆ. ಆ ವ್ಯಕ್ತಿಯಲ್ಲಿ ಪ್ರಾಣ ಒಂದಿದ್ದಿಲ್ಲ. ಅದು ನೋಡಿದ್ರೆ ಯಾರಾದ್ರೂ ಅಲ್ಲಿ ಇಡ್ತಾರ, ಓಡಿ ಹೋಗ್ಬಿಡ್ತಾರೆ, ಛೇ ಹೆಣದ ಮೆರವಣಿಗೆ ಅಂತ. ಹಾಗೆ ದೇವತೆಗಳು ನಮ್ಮ ಸಾಧನೆ ನೋಡಿ ಮೆರವಣಿಗೆ ಅಂತ ನೋಡ್ಲಿಕ್ಕೆ ಬರ್ತಾರೆ, ಛೇ ಇದು ಹೆಣದ ಮೆರವಣಿಗೆ ಅಂತ ಹೋಗ್ತಾರಂತೆ. ಯಾಕೆ? ಪ್ರಾಣವೇ ಇಲ್ಲ. ಯಾವ ಪ್ರಾಣ? ಸ್ವಾಮಿ ಕೊಟ್ಟ ಎಂಬ ಎಚ್ಚರವೇ ಇಲ್ಲದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಹೆಣದ ಮೆರವಣಿಗೆ ಆಗ್ತಾ ಇದೆಯಲ್ಲ, ಇದಕ್ಕೆ ಯಾಕೆ ಅಂತ ಹೋಗಿಬಿಡ್ತಾರೆ. ಅದೇ ತರ ಶ್ರವಣ ಅಂದ್ರೆ ಸ್ವಾಮಿ ಕೊಡ್ತಾ ಇದ್ದಾನೆ, ಅವ ಕೊಟ್ಟದ್ದಿದು, ಅವ ದಯದಿಂದ ಕೊಟ್ಟಿದ್ದಾನೆ, ಈ ಶ್ರವಣ ಆಗ್ತಾ ಇದೆ. ಸ್ವಾಮಿ ನೀನು ಕೊಟ್ಟದ್ದಯ್ಯ, ನಿನ್ನ ಶ್ರವಣ ನಿನ್ನ ಅನುಗ್ರಹದಿಂದ ಬಂದದ್ದು. ಹಾಗೆ ಕೀರ್ತನ. ಇನ್ನು ಶ್ರವಣ ಅಂತ ಕೇಳಿದರೆ ಚೂರು ಆಳವಾಗಿ ಹೋಗ್ಬೇಕಲ್ಲ, ಎಷ್ಟು ಕಾಲ ಮೇಲ್ ಮೇಲೆ ಈಜಾಡೋದು, ಸ್ವಲ್ಪ ಆಳವಾಗಿ ಈಜಾಡಿದ್ರೆ ಚೆನ್ನಾಗಿರುತ್ತೆ. ಶ್ರವಣ ಅಂದ್ರೆ ಹೇಗಿರಬೇಕು ಹೇಳ್ತಾರೆ, ಹೇಳುವಂಥವರ ಬಾಯಿಯಲ್ಲಿ ಭಗವಂತ ಇದ್ದುಕೊಂಡು ಆ ವಿಷಯ ಏನು ಹೇಳಿಸ್ತಾನೆ, ಹೇಳಿಸೋ ಕಾಲಕ್ಕೆ ಆ ವಿಷಯದ ನೋಡಿ ಅಕ್ಷರಗಳು ಹೊರಬರ್ತಾ ಇರುತ್ತೆ, ಆ ಅಕ್ಷರಗಳಿಂದ ಭಗವದ್ ರೂಪಗಳು ಹೊರಬರ್ತಾ ಇರುತ್ತೆ. ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ, ಅಲ್ಲಿ 51 ಕೇಸರ, ಅದರಲ್ಲಿ 51 ಭಗವದ್ ರೂಪ. ಆ 51 ಭಗವದ್ ರೂಪದಿಂದ ಪ್ರತಿಯೊಂದು ಆ ಮೊದಲುಕೊಂಡು ಕ್ಷ ಪರ್ಯಂತ ಅಜ ಆದ ರೂಪಗಳು ನಿಂತಿವೆ. ಆ ರೂಪಗಳೆಲ್ಲ ನಮ್ಮ ಬಾಯಿಯಿಂದ ಒಂದೊಂದು ಅಕ್ಷರ ಬರ್ತಾ ಇದ್ರೆ ಒಂದೊಂದು ಭಗವದ್ ರೂಪ ಹೊರಬರ್ತಾ ಇರುತ್ತೆ. ಹಾಗೆ ನಮ್ಮ ಬಾಯಿಯಿಂದ ಹೊರಬರುವಂತಹ ಎಲ್ಲಾ ಈ ಅಕ್ಷರಗಳಲ್ಲಿ ಭಗವದ್ ರೂಪ, ಶಬ್ದ ಶಬ್ದದಲ್ಲೂ ಭಗವದ್ ರೂಪ, ವಾಕ್ಯಗಳಲ್ಲೂ ಭಗವದ್ ರೂಪ, ಅವುಗಳ ಅರ್ಥದಲ್ಲೂ ಭಗವದ್ ರೂಪ. ಅರ್ಥ ಇದೆ ಅದಕ್ಕೆ, ಅರ್ಥದಲ್ಲೂ ಭಗವದ್ ರೂಪ ಇದೆ. ಇಷ್ಟು ಹೇಳುವವರ ಮುಖಾಂತರ ಭಗವದ್ ರೂಪಗಳು ಹೊರಟು ಕೇಳುವಂಥವರ ಕಿವಿಯ ಮೂಲಕ ಹೃದಯದಲ್ಲಿರುವ ಬಿಂಬನನ್ನು ಸೇರಿ ಐಕ್ಯ ಆದಾಗ ಅದು ಪರಿಣಾಮ ತೋರತಾ ಇದೆ. ಇದು ಶ್ರವಣ ಎಂಬುದರ ಅರ್ಥ ಅಂತ ತಿಳ್ಕೊಂಡು ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ಮಾಡತಕ್ಕಂಥ ಶ್ರವಣವೇ ಶ್ರವಣ. ಅಂಥದ್ದೇ ಕೀರ್ತನ, ಅಂಥದ್ದೇ ಸ್ಮರಣ, ಅಂಥದ್ದೇ ವಿಷ್ಣೋಹ ಪಾದಸೇವನಂ ಅಂದರು. ದೇವರ ಪಾದಸೇವನ ಅಂದ್ರೆ ದೇವರ ಕಾಲು ಸಿಗುತ್ತಾ ನಮಗೆ? ಸಿಗಲ್ಲ. ಅಂದರೆ ದೊಡ್ಡವರ ಒಳಗೆ ಭಗವಂತನ, ಹೌದು 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 ಬರುತ್ತದೆ, ಸೂರ್ಯಮಂಡಲಕ್ಕೆ ಹೋಗಿ ನಮ್ಮಲ್ಲಿ ಸೇರಿ ಮಾಡುತ್ತದೆ. ಹಾಗೆ ದೊಡ್ಡವರ ಪಾದ ಸಿಕ್ಕೊಂಡ್ರೆ ಅಲ್ಲಿ ದೇವರ ಪಾದ ಸಿಕ್ಕಿಬಿಡುತ್ತೆ. ಅಷ್ಟೇ ಅಲ್ಲ, ಅರಣ್ಯಕಾಚಾರ್ಯ ಹೇಳ್ತಾರೆ, ಅಜಪಾಣಿ ಪೂಜಿತ ಪಾದ. ಸ್ವಾಮಿ ನಿನ್ ಕಾಲ ಎಂಥದ್ದು ಗೊತ್ತಾ, ಬ್ರಹ್ಮದೇವರು ಪೂಜೆ ಮಾಡಿದ್ರು ಮತ್ತೇನಂತೀಯ? ಏನಿಲ್ಲ, ಆ ಕಾಲು ನಂಗೆ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ ನಿಂಗೆ ಅಂತ ಹೇಳಿದ್ರೆ, ನನ್ನ ಕಾಲು ಸುತ್ತು ನಿನ್ ಕಾಲು ಇರಲೇಬೇಕಲ್ಲ, ನನ್ನ ಕಾಲಲ್ಲಿ ನಿನ್ನ ಕಾಲಿಲ್ಲದಿದ್ರೆ ನಾನಂತೂ ಜೀವಿ ಎಷ್ಟು ಕುದುರೆ ಬಾರದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅಂದ್ರೆ, ಅಂಥ ಪರಮಾಣುವಾದ ಜೀವ ಈ ಹೃದಯದಲ್ಲಿದ್ದರೆ ಎಲ್ಲೋ ಮೂಲೆಯಲ್ಲಿ ಕೂತಿದ್ದಾನೆ, ಸೆಂಟರ್ ಆಫ್ ದಿ ಬಿಲ್ಡಿಂಗ್ ಸೆಂಟರ್ ಫ್ಲೋರ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಅಂಥವ ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ತಿರುಗ್ಲಿಕ್ಕೆ ಆಗುತ್ತಾ? ಇಲ್ಲ, ದೇವರೇ ಈ ಶರೀರದ ಆಕಾರದಲ್ಲಿದ್ದು ಹೊತ್ತು ತಿರುಗ್ತಾ ಇದ್ದಾನೆ, ಕಾಲಲ್ಲಿ ಕಾಲು ಕೈಯಲ್ಲಿ ಕೈ ಮುಖದಲ್ಲಿ ಮುಖ ಇಟ್ಟು ತಿರುಗ್ತಾ ಇದ್ದಾನೆ, ತಿರುಗಿಸ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರು, ನನ್ನ ಕಾಲು ಕದಲ್ತಾ ಇದೆ ಅಂದ್ರೆ ನಿನ್ನ ಕಾಲು ಇರಲೇಬೇಕಲ್ಲೋ ಮಹಾರಾಯ, ಅದಕ್ಕೆ ನಿನ್ನ ಕಾಲು ನಂಗೆ ಸಿಕ್ತಿವತ್ತು, ಅದಕ್ಕೆ ನನ್ನ ಕಾಲಿಗೆ ನೀರು ಹಾಕ್ತೀನಲ್ಲ ಅದೆಲ್ಲ ನಿನ್ನ ಕಾಲಿಗಾಗಲಿ ಅಂತ. ಎಂಥ ಅನುಸಂಧಾನ! ಏನು ಪ್ರತಿಯೊಂದು ಸಲ ಕಾಲು ತೊಳೆದಾಗಲು ಕ್ಷಾಲನಂ ಪದಯೋ ಮುಖಸ್ಯ ಚ ಪಾಣಿ ಪಲ್ಲವಯೋಶ್ಚ ಗಂಡೂಷಣಂ ಸತತಂ ತವಾಸ್ತಿತಿ ಮಾನಸಂ ರಮತಾನ್ ಮುದಾ. ಹೇ ಸ್ವಾಮಿ, ನಾ ಪ್ರತಿಯೊಂದ್ಸಲ ಕೈ ತೊಳೆದ್ರು, ಕಾಲು ತೊಳೆದ್ರು, ಮುಖ ತೊಳೆದ್ರು, ಬಾಯಿ ಮುಕ್ಕಳಿಸಿದ್ರು, ಅಲ್ಲಲ್ಲಿರುವ ನಿನಗೆ ಉಪಚಾರ ಅಂತ ನನಗೆ ಚಿಂತನೆ ಮಾಡೋ ಭಾಗ್ಯ ಕೊಡೋ ಹರಿಯೇ ಅಂತಾರೆ. ಇದು ಎಂಥ ಏಕಾಂತ ಭಕ್ತಿ! ಒಬ್ಬರೇ, ಇನ್ಯಾರು ಬೇಡ, ನನ್ನ ಜೊತೆಗೆ ಇವನಿದ್ದಾನೆ ಇವನಿದ್ದಾನೆ ಅವನನ್ನೇ ಫೀಲ್ ಆಗ್ತಾ, ಫೀಲಿಂಗ್ ಇಸ್ ಎಕ್ಸಿಸ್ಟೆನ್ಸ್ ಕಂಟಿನ್ಯೂಸ್ಲಿ ನಮ್ ಸುತ್ತು. ಆ ತರ ಚಿಂತನೆ ಮಾಡ್ತಾ ಮಾಡ್ತಾ ಹೋಗುವಂತಹ ವ್ಯಕ್ತಿತ್ವ ಅದನ್ನ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ. ಅರ್ಚನ ಅಂದ್ರೆ ಎರಡೇ ಪ್ರತಿಮಾ ದೇವರದ್ದು ಸಿಗೋದು, ಒಂದು ಕದಲೋದು, ಒಂದು ಕದಲದೇ ಇರೋದು. ಕದಲದೇ ಇರುವ ಸಾಲಿಗ್ರಾಮ ಪ್ರತಿಮಾದಿಗಳಲ್ಲಿ ಅಲ್ಲಿ ಅರ್ಚನೆ ಮಾಡ್ತೀವಿ, ತಗೊಂತ ನಾವಿಲ್ಲೋ ಡೌಟ್ ನಮ್ಗೆ. ಪೂಜಾ ಮಾಡಿರ್ತೀವಿ, ತಗೊಂಡಾನಾ ಅಂತ ಹೇಳಿದ್ರೆ ಗ್ಯಾರಂಟಿಯಿಂದ ಹೇಳುವರು ನಾವು ಯಾರೂ ಇಲ್ಲ. ಇಟ್ಟಿದ್ದೇವೆ, ತಗೊಂಡಿದ್ರೆ ತಗೊಂಡಿರಬಹುದು ಅಂತ ಹೇಳಬೇಕಷ್ಟೇ ಹೊರತು ಕರುಣೆಯಿಂದ. ದೇವರು ತಗೊಳ್ಳಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ, ಮಾನಸಿಕ ವ್ಯವಸ್ಥೆ ಇಲ್ಲ, ಹೊರಗಿನ ವ್ಯವಸ್ಥೆ ಇಲ್ಲ. ಆದರೆ ಸಾಕ್ಷಾತ್ತಾಗಿ ಭಗವಂತ ಸ್ವೀಕಾರ ಮಾಡುವುದು ಎಲ್ಲಿ ಅಂದ್ರೆ ಛಲಪ್ರತಿಮೆಗಳಲ್ಲಿ. ಯಾರು ಕದಲತಾ ಇರ್ತಾರೆ, ಬ್ರಾಹ್ಮಣರು, ನಾವು ಬ್ರಾಹ್ಮಣರು ಅಂದುಕೊಳ್ಳಿ ಯಾರೋ ಜುಟ್ಟು ಜನಿವಾರ ಇಟ್ಕೊಂಡು ವಿಶೇಷವಾಗಿ ವೇದ ಓದ್ಕೊಂಡವರು ಅಂತ ನಾವು ಬ್ರಾಹ್ಮಣರು ಅಂತೀವಿ. ಯಾಕೆ ಮನೆಯಲ್ಲಿರುವ ಗಂಡ ಮಕ್ಕಳು ಬ್ರಾಹ್ಮಣರಲ್ವೇ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಎಲ್ಲರಲ್ಲೂ ಭಗವಂತ ನಿಂತಿದ್ದಾನೆ. ಅವ ಸರದ್ರೆ ಅದು ಅಚಲ ಪ್ರತಿಮೆ ಆಗ್ಬಿಡುತ್ತೆ, ಹೊರಗೆ ಹಾಕ್ಬೇಕು ಆ ಪ್ರತಿಮೆಗಳನ್ನ ಅಲ್ವೇ. ಆತ ಇದ್ರೇನೆ ಕದಲತಾ ಇರ್ತಾರೆ ಎಲ್ಲರೂ. ಅಂದ್ರೆ ಕದಲುವಂತಹ ದೇವರ ಪ್ರತಿಮಾ, ದೇವರು ಸಾಕ್ಷಾತ್ತಾಗಿ ತುತ್ತು ಕೊಟ್ಟರೆ ಸ್ವೀಕಾರ ಮಾಡಿಬಿಡುತ್ತಾನೆ ಅಂತ ಅರ್ಚನ. ಭಗವಂತ ಚಲಪ್ರತಿಮೆಗಳಲ್ಲಿ ಚೆನ್ನಾಗಿದ್ದಾನೆ ಅಂತ ಹೇಳುದು. ಹಾಗಾದರೆ ನಮ್ಮಲ್ಲಿರುವಂತಹ ವ್ಯಕ್ತಿಗಳಲ್ಲೂ ಅರ್ಚನೆ ಮಾಡಬೇಕು, ವಿಶೇಷವಾಗಿ ವೇದಾದಿಗಳನ್ನು ಓದಿಕೊಂಡ ಜ್ಞಾನಿಗಳ ಮೂಲಕ ಭಗವಂತ ವಿಶೇಷ ಸ್ವೀಕಾರ ಮಾಡ್ತಾನಂತೆ. ಅಲ್ಲಿ ವಿಶೇಷ ಅರ್ಚನೆ ಮಾಡಬೇಕು. ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ದೇವರಿಗೆ ವಂದನ ಅಂದರು. ವಂದನ ಅಂದ್ರೆ ಇನ್ನೇನಿಲ್ಲ, ಸ್ವಾಮಿ ನೀನು ಇಷ್ಟು ಕೊಟ್ಟಿದ್ದೀಯ, ಅಷ್ಟು ಕೊಡಲಿಕ್ಕೆ ಯೋಗ್ಯತೆ ನನ್ನಲ್ಲಿಲ್ಲ, ಕೇವಲ ನಿನ್ನ ಮೆರ್ಸಿ, ನನಗೆ ಕೊಡಲಿಕ್ಕೆ ನನ್ನ ಕ್ವಾಲಿಫಿಕೇಶನ್ ಇಲ್ಲ, ಜಸ್ಟ್ ಯುವರ್ ಮೆರ್ಸಿಯಿಂದ ನಾನು ಪಡ್ಕೊಂಡಿದ್ದೀನಯ್ಯ ಅಂದು ವಂದನ. ಆ ಥಾಟ್ ಪ್ರಾಸೆಸ್ ಯಾವಾಗ ಅವನ ಮೆರೆಸಿ ಚಿಂತನೆ ಮಾಡ್ಲಿಕ್ಕೆ ಬಂದ್ರೆ, ಅವನ ಕರುಣೆ ಏನೋ ನಾವು ಚಿಂತನೆ ಮಾಡ್ಲಿಕ್ಕೆ ಬಂದ್ರೆ ಅದಕ್ಕಿಂತ ವಂದನ ಇಲ್ಲ. ಇನ್ನ ಆತ್ಮನಿವೇದ ಸಖ್ಯ ಅಂತಾರೆ, ಹೇಳ್ತಾರೆ ರಾಮ ಬಂದ, ಹಾಗೂ ರಾಮಾಯಣ ರಾಮನ ಕಾಲ ಇದು, ಸುಗ್ರೀವನ ಜೊತೆಗೆ ಹಸ್ತ ಕೈ ಚಾಚಿದ, ನನ್ನ ಸರಿ ಸ್ನೇಹ ಮಾಡ್ತೀಯ? ಸುಗ್ರೀವನು ಕೈ ಚಾಚಿದ. ಅಲ್ಲಿ ಹೇಳ್ತಾರೆ, ಹೇ ಸ್ವಾಮಿ ಕೈ ಚಾಚಲಿಕ್ಕೆ ಯೋಗ್ಯತೆ ನನಗಿದೆಯಾ? ನೀನು ಎಂಥವ, 14 ಲೋಕಗಳಿಗೆ ನಾಯಕ, ಇವಾಗ ಪ್ರೈಮ್ ಮಿನಿಸ್ಟರ್ ಇರ್ತಾನೆ, ರೋಡ್ ಅಲ್ಲಿ ಕಾಲುವೆ ಕಸ ಬಳಿಯುವಂತ ಮುನ್ಸಿಪಾಲ್ಟಿ ವರ್ಕರ್ ಇರ್ತಾನವ, ಏನು ಅದರ ಒಳಗೆ ಇಳಿದು ಯಾವುದು ಈ ಟಾಯ್ಲೆಟ್ ಪಿಟ್ಸ್ ಅಲ್ಲಿ ಇರುತ್ತಲ್ಲ, ಟಾಯ್ಲೆಟ್ ಪಿಟ್ ಅದು ಕ್ಲೀನ್ ಮಾಡುವಂತವ್ರು ಬರ್ತಾ ಇರ್ತಾರೆ, ಅದರ ಒಳಗಿಡಿದು ಅವನ ಮೈ ತುಂಬಾ ಟಾಯ್ಲೆಟ್ ದೇ ಇರುತ್ತೆ, ಅವನ ವಾಸನೆ ತಡಿಲಿಕ್ಕಾಗಿ ಹೆಂಡ ಕುಡಿದು ಬರ್ತಾನೆ, ಹೌದಾ, ಕ್ಲೀನ್ ಮಾಡೋರು ಅದರಲ್ಲಿ ಇಳಿದಿರ್ತಾನೆ, ಅವನ ಮೈ ತುಂಬಾ ನಾವೇನು ಟಾಯ್ಲೆಟ್ ಅಲ್ಲಿ ಹೋಗಿರುತ್ತೆ ಅದೇ ಇರುತ್ತೆ, ಅವನ ಮೈ ತುಂಬಾ ಇರುತ್ತೆ, ಅದು ಕ್ಲೀನ್ ಮಾಡಬೇಕು, ಅವನು ಅವನ ಡ್ಯೂಟಿ ಅದು ಮಾಡ್ತಾ ಇರ್ತಾನೆ. ಅವನನ್ನು ನೋಡಿ ಅವನಿಗೆ ದುಡ್ಡು ಕೊಟ್ಟರು ಕೂಡ ಹತ್ತಿರ ಕರಿತೀವ ನಾವೇ? ಅವನೊಂದು ವೇಳೆ ಏನ್ರಿ ಅಂದ್ರೆ ಬಂದ್ರೆ ಶೇಕ್ ಹ್ಯಾಂಡ್ ಕೊಡ್ತೀವ? ಮಾತು ಆಡ್ಸಲ್ಲ, ದೂರ ಇರು, ಅಲ್ಲೇ ಹೋಗು, ಹೀಗೆ ಹೇಳ್ತಾ ಇರ್ತೀವಿ. ನಾವೇ ಈ ಟ್ರೀಟ್ಮೆಂಟ್ ಕೊಟ್ರೆ ದೇವರ ಮುಂದೆ ನಾವು ಅದಕ್ಕಿಂತ ಕಡಿಮೆ, ದೇವರ ಮುಂದೆ ನಾವು ಅದಕ್ಕಿಂತ ಕಡಿಮೆ ಅಂತ ನಮ್ಮ ಜೊತೆಗೆ ಸ್ನೇಹಕ್ಕಾಗಿ ಕೈ ಚಾಚಿಸ್ತಾನಂತೆ. ಅದನ್ನ ಹೇಳ್ತಾರೆ ಸುಗ್ರೀವ, ಹೇ ಸ್ವಾಮಿ, ನನ್ ಸರಿ ನೀನು ಸ್ನೇಹಕ್ಕಾಗಿ ಕೈ ಚಾಚಿದೆಯಲ್ಲ. ಸ್ನೇಹ ಅಂದ್ರೆ ಈಕ್ವಲ್ ಕ್ಯಾಟರ್ ಇರಬೇಕಯ್ಯ, ನೀನು ಪರಮ ಸುಂದರ ವಿಗ್ರಹ, ಜಗತ್ತೆಲ್ಲ ಹಾಗೆ ಬೆಚ್ಚಿ ಬೆರಗಾಗಿ ನೋಡ್ಲಿಕ್ಕೆ ಬೇಕಾದ ಸುಂದರ ವಿಗ್ರಹ ನೀನು. ನಾವ ಕೋತಿಗಳು, ನಾವು ಕಪಿಗಳು, ನಮ್ಮನ್ನಾರು ನೋಡ್ತಾರಯ್ಯ? ನೀನ ಸಂಪದ್ ಭರಿತ, ಜಗತ್ತೆಲ್ಲ ನಿಂದು, ನಾವು ಗಿಡದಲ್ಲಿರೋ ಹಣ್ಣು ಕಿತ್ಕೊಂಡು ತಿನ್ನೋರು, ಆ ಹಣ್ಣಿಗಾಗಿ ಒಬ್ಬರಿಗೊಬ್ಬರು ಕಿತ್ತಾಡ್ಕೊಂಡು ತಿನ್ನೋರು ನಾವು. ನಿನಗೆ ನನಗೆ ಸ್ನೇಹಕ್ಕೆ ಎಲ್ಲಿ ಏನು ಕ್ಯಾಲಿಬರೇ ನಮ್ಮಲ್ಲಿ ಇಲ್ಲ. ಆದರೆ ನೀನು ಎಷ್ಟು ಕರುಣಾವಂತ ಅಂದ್ರೆ ನಮ್ಮನ್ನ ಎಷ್ಟು ಮನಸ್ಸು ಹರ್ಟ್ ಆಗದಂತೆ ನೋಡತಾ ಇದ್ದೀಯ. ಹೇಗೆ ಅಂದ್ರೆ, ಏ ಬಾರು ಅಂದ್ರೆ ಇಲ್ಲಿ ಹರ್ಟ್ ಆಗ್ತಾನೋ ಅಂತ ಹೇಳಿ ಸ್ನೇಹ ಮಾಡೋಣವಾ ಅಂತ ನಮ್ಮನ್ನ ಕರಿತಾ ಇದೆಯಲ್ಲ, ಇದೆಂತ ಕರುಣೆಯ. ಅದನ್ನು ಸಖ್ಯ ಅಂದ್ರೆ ದೇವರು ಎಂಥವ ಅಂತ ಎಚ್ಚರ ಇಟ್ಟುಕೊಂಡು ಕೈ ಹಿಡಿಬೇಕಂತೆ, ಸ್ವಾಮಿ ಉದ್ಧಾರ ಮಾಡು. ಇನ್ನು ಆತ್ಮ ನಿವೇದನ ಅಂದ್ರೆ ಹೇಳ್ತಾರೆ ಆ ಸ್ವಾಮಿ ಎಂಥವ, ಅವನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದು. ಸಮರ್ಪಣೆ ಮಾಡುವುದು ಅಂದ್ರೆ ಹಣ್ಣಿದೆ ನಮ್ಮ ಕೈಯಲ್ಲಿ, ಒಬ್ಬರಿಗೆ ಕೊಟ್ಟು, ಆ ಕೊಳ್ಳಿಕ್ಕೆ ಮುಂಚೆ ನಮ್ದೇದು, ಕೊಟ್ಟ ಮೇಲೆ ಅವರದ್ದು, ಕೊಳ್ಳಿಕ್ ಮುಂಚೆ ನಮ್ಮದೇ. ಅದಕ್ಕೆ ದಾನ ಕೊಡೋ ಕಾಲಕ್ಕೆ ಕೊಟ್ಟ ಮೇಲೆ ನಮ್ಮಮ್ಮ ನಮ್ಮಮ್ಮ, ಇನ್ನ ಮೇಲೆ ನಂದಲ್ಲ, ಇನ್ನು ಮೇಲೆ ನಂದಲ್ಲ. ಹಾಗಾದ್ರೆ ಆತ್ಮ ನಿವೇದನ ಅಂದ್ರೆ ನಮ್ಮನ್ನು ನಾವು ದೇವರಿಗೆ ಕೊಡೋದು ಅಂತ ಹೇಳಿದ್ರೆ ಇಷ್ಟರವರೆಗೂ ನಾವು ಇಂಡಿಪೆಂಡೆಂಟ್, ಇನ್ನು ಮುಂದೆ ದೇವರ ಅಧೀನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆತ್ಮ ನಿವೇದನ ಅಂತ ಅರ್ಥ ಅಲ್ಲ, ಆತ್ಮನಿ ವೇದನ. ನಮ್ಮೊಳಗೆ ಬುದ್ಧಿ ಬರುವುದೇ ಆತ್ಮನಿವೇದನ. ಏನದು, ಇವಾಗೇನೋ ಹೊಸದಾಗಿ ದೇವರ ಸರೆಂಡರ್ ಆಗೋದಲ್ಲ, ಮೊದಲಿಂದ ನಾನು ದೇವರ ಅಧೀನನೇ ಆಗಿದ್ದೇನೆ ಎಂಬ ಎಚ್ಚರ ಈಗ ಬಂದಿದೆ. ಅವಾಗೆ ಬರಬೇಕಾಗಿತ್ತು, ಬರಲಿಲ್ಲ, ಈಗಾದ್ರೂ ಬಂತಲ್ಲ. ಅದನ್ನೇ ಆತ್ಮನಿವೇದನ ಅಂದ್ರೆ, ನಾನು, ನನ್ನವರು, ವಸ್ತುಗಳು ಎಲ್ಲ ನಿನ್ನ ಅಧೀನ ಹರಿಯೇ, ನಿನ್ನ ಅಧೀನ ಹರಿಯೇ ಎಂಬ ಚಿಂತನೆ ಸತತ ಯಾವ ಭಕ್ತಿಯಲ್ಲಿ ಮೂಡಿ ಬರ್ತಾ ಇದೆಯೋ ಅಂಥ ಭಕ್ತಿ ಶ್ರೇಷ್ಠ. ಹಾಗಾದ್ರೆ ಒಂಬತ್ತು ಲಕ್ಷಣಗಳಿಂದ ಕೂಡಿದಂಥ ಭಕ್ತಿ ನಮ್ಮಲ್ಲಿ ಬಂದಿದೆಯಾ ಅಂತ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಭಕ್ತಿಗೆ ಬಹಳ ದೂರದಲ್ಲಿದ್ದೀವಿ, ನಾವು ಬಹಳ ದೂರದಲ್ಲಿ, ಅದರ ಲಕ್ಷಣವೂ ಗೊತ್ತಿಲ್ಲ, ಹೌದಲ್ಲೋ? ಹಾಗಾದ್ರೆ ನಮ್ಮ ಸಾಧನೆ ಬಹಳ, ಸಿಲೆಬಸ್ ತುಂಬಾ ಇದೆ, ನಾವಿನ್ನ ಕ್ಲಾಸು ಜಾಯಿನ್ ಆಗಿಲ್ಲ, ದೂರದಲ್ಲಿ ಇದ್ದುಕೊಂಡು ಸಿಲೆಬಸ್ ಏನಿದೆ ಅಂತ ತಿಳ್ಕೊಳ್ತಾ ಇದೀವಿ, ಕೋರ್ಸ್ ಜಾಯಿನ್ ಆಗಿದೆ ಮೊದಲು, ಆ ಥರ ಆಗ್ತಾ ಇದೆ. ಸರಿ, ಹಾಗೆ ಒಂದು ಸತ್ಯ ಸ್ವಾಮಿ ಕೊಷ್ಟೇ ಕೊಡ್ತಾನೆ. ಯಾಕೆ, ಸಜ್ಜೀವ ರಾಶಿಗಳಿಗೆ ಮೋಕ್ಷ ಕೊಡಲೇಬೇಕಲ್ಲ, ಕೊಡಬೇಕಾದ ಅಂತ ಭಕ್ತಿ ಕೊಡಲೇಬೇಕಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಹಿ ವಿಲ್ ಗಿವ್ ಡೆಫಿನೆಟ್ಲಿ ಒನ್ ಡೇ. ಅದು ಸದ್ಯಕ್ಕೆ ಕೊಡ್ತಾ ಇಲ್ಲ, ನಮ್ದಿನ್ನ ಟೈಮ್ ಪಕ್ವ ಆಗಿಲ್ಲ, ಅದಕ್ಕಾಗಿ ಕಾಯೋಣ. ಅಂಥ ಭಕ್ತಿ ಯಾರಿಗೆ ಬರುತ್ತೋ ಅಂಥ ಅಧ್ಯಯನ ಅವರದ್ದು ಶ್ರೇಷ್ಠ ಅಂದಾಗ ತುಂಬಾ ಸಿಟ್ಟು ಬಂತು. ಹೇ ಪ್ರಹ್ಲಾದ, ಈ ತರ ನನ್ನ ಸೋದರನನ್ನ ಕೊಂದಂತ ಹರಿಗೆ ನೀನು ಅನುಕೂಲ ಆಗಿದ್ದೀಯ, ಇವನನ್ನ ಕೊಂದು ಬಿಡಿ ಅಂತ ಎಲ್ಲಾ ದೈತ್ಯರನ್ನ ಕರೆದು ಹೇಳ್ತಾ ಇದ್ದಾನೆ. ಹೇಳ್ತಾರೆ, ದೈತೇಯ ಚಂದನವನ, ದೈತ್ಯರ ಚಂದನವನ, ಅದರಲ್ಲಿ ಕಂಟಕದ್ರುಮಃ ಅಂತ ಹೇಳ್ತಾ ಇದ್ದ. ಅಂದ್ರೆ ಮುಳ್ಳಿನ ಗಿಡದಂತೆ ಹುಟ್ಟಿದ್ದಾನೆ ಅಷ್ಟೇ ಅಲ್ಲ, ತನ್ಮೂಲ ಉನ್ಮೂಲ ಪರಶೋಹೋ ನಾಲಾಯಿತ ಅರ್ಭಕಃ ಅಂತ ಆ ಕಂಪ್ಯಾರಿಸನ್ ಬಹಳ ಚೆನ್ನಾಗಿ ಕೊಡ್ತಾರೆ. ಈ ಗಿಡಗಳನ್ನ ಕಡಿಯಲಿಕ್ಕೆ ಕೊಡಲಿ ಬೇಕು ಪರಶು, ಆ ಪರಶು ತಾನು ಅದು ಇಷ್ಟೇ ಇರುತ್ತೆ, ಅದರಿಂದ ಕಡಿಲಿಕ್ಕಾಗಲ್ಲ, ಅದಕ್ಕೇನು ಬೇಕು, ಒಂದು ಹಿಡಿ ಬೇಕು. ಆ ಹಿಡಿ ಯಾವುದು, ಅದು ಮರದ ತುಂಡೆ. ಮರದ ತುಂಡು ಮರಗಳಿಗೆ ಶತ್ರುವಾದ ಕೊಡಲಿಗೆ ಸಹಾಯ ಮಾಡುತ್ತಾ ಮರಗಳನ್ನೇ ಕಡಿಯುವಂತೆ ಮಾಡುತ್ತೆ. ಹಾಗೆ ನಮ್ಮ ತುಂಡಿದು ಚಿಕ್ಕವ ತುಂಡು ಪ್ರಹ್ಲಾದ, ಆ ನಮ್ಮನ್ನ ಕಡಿಯೋ ಪರಶು ಶ್ರೀಹರಿ ಅವನಿಗೆ ಸಹಾಯ ಮಾಡುತ್ತಾ ನಮ್ಮನ್ನ ಕಡಿಯಲಿಕ್ಕೆ ನೋಡ್ತಾ ಇದ್ದಾನೆ. ಬ್ಯೂಟಿಫುಲ್ ಎಕ್ಸಾಂಪಲ್ಸ್, ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ನಾಪ್ಟ್ ಎಕ್ಸಾಂಪಲ್ಸ್ ಚೆನ್ನಾಗಿ ಕೊಡ್ತಾರೆ. ಆದರೆ ಅದಲ್ಲ, ಅದಲ್ಲ, ಆದ್ರೆ ಹೇಳ್ತಾ ಇದ್ದಾರೆ. ಸರಿ, ಇವನ ಕೊಂದು ಬಿಡಿ ಅಂತ ಹೇಳಿದಾಗ ನಿಸ್ಸಾರ ಆಯ್ತಾನ ಐರುತಾಹ, ಎಲ್ಲರೂ ಬಂದರು ಹೇಳ್ತಾರೆ, ನಮ್ಮ ಶರೀರದಲ್ಲಿ ದೊಡ್ಡವರಾಗಿದ್ದೇವೆ, ಒಂದು ಸೂಜಿ ಚುಚ್ಚಿದರೇನೆ ಅದು ತೆಗೆಯೋ ಪರ್ಯಂತ, ಮುಳ್ಳು ಚುಚ್ಚಿದರೇನೆ ಇಷ್ಟು ದೊಡ್ಡ ಶರೀರಕ್ಕೆ ಹಾಗೆ ಹೋಗ್ತೀವ, ಕುಂಟತ ಅಪ ಅಪ ತೆಗೆಯೋ ಪರ್ಯಂತ. ಅಂತಹದ್ದು ಚಿಕ್ಕ ಮಗುವಿಗೆ ಏನು ಮರ್ಮ ಸ್ಥಾನಗಳಲ್ಲಿ, ಏನು ಮಲಮೂತ್ರಾವಯ ಸ್ಥಾನಗಳು, ಏನೇನು ಮರ್ಮ ಸ್ಥಾನಗಳಿವೆ ಅಲ್ಲಿ ಸರ್ವ ಮರ್ಮಸು ಮರ್ಮಸ್ಥಾನಗಳಲ್ಲಿ ಬರೇ ಮೈಯಿಂದ ಶೂಲಗಳಿಂದ ತಿವುದರಂತೆ. ಆ ಚಿಕ್ಕ 5-6 ವರ್ಷದ ಮಗುವಿಗೆ ಹೇಗಿರಬೇಕು? ಅಷ್ಟೇ ಅಲ್ಲ, ಈ ಕಬ್ಬಿಣದ ಮುಳ್ಳುಗಳು, ಆ ಮುಳ್ಳುಗಳನ್ನ ಹಾಸಿಗೆ ತರ ಮಾಡಿದ್ದಾರೆ ಚೂಪಾಗಿ, ಅದರ ಎಲ್ಲ ತುದಿಗಳಿಗೆ ವಿಷವನ್ನ ಚೆನ್ನಾಗಿ ಹಚ್ಚಿದ್ದಾರೆ, ಅದರ ಮೇಲೆ ಬರೀ ಮೈಯಲ್ಲಿ ಪ್ರಹ್ಲಾದನನ್ನ ಮಲಗಿಸಿದ್ದಾರೆ, ಮೇಲೆ ಆನೆಯಿಂದ ತುಳಿಸ್ತಾ ಇದ್ದಾರೆ. ಒಮ್ಮೆ ನಮ್ಮನ್ನ ನಾವು ಆ ಸೀನ್ಗೆ ಹೋಗ್ಬಿಟ್ರೆ ಹೇಗಿರುತ್ತೆ ಅಂತ, ಒಂದ್ವೇಳೆ ನಾವು ಮಲ್ಕೊಂಡಿದ್ರೆ ನಮ್ಮ ಪರಿಸ್ಥಿತಿ ಏನು, ಒಂದ್ವೇಳೆ ಯಾರಾದ್ರೂ ಎಸ್ ಇಟ್ ಈಸ್ ದೇರ್ ಫಾರ್ ಯು ಅಂತ ಹೇಳಿದ್ರೆ ಟೆನ್ಷನ್, ಅದು ಬೇಕಾಗಿಲ್ಲ, ಹೋಗ್ಮೇಲೆ ಹೋಗ್ಬಿಡ್ತೀವಿ ನಾವು ಅಂತ. ಆದರೂ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರಹ್ಲಾದರಾದರನ್ನ ಮಲಗಿಸಿ ತೊಳೆದರೆ ಆ ಮುಳ್ಳೆಲ್ಲ ಬಗ್ಗಿ ಹೋಯಿತಂತೆ, ಆನೆಯ ಕಾಲು ಮುರಿದು ಹೋಗ್ತಾ ಇದೆ, ಇದು ಹೇಳ್ತಾ ಇದ್ದಾರೆ. ನಮ್ಮ ಸುತ್ತ ಒಂದು ಪವರ್ ಕೂತಿದೆ, ಸ್ವಾಮಿ ಇದ್ದಾನೆ, ಅವನನ್ನು ನಂಬಿದರೆ ಸಾಕು, ನಮ್ಮನ್ನ ಕೊಳಗಿಂದ ಮೇಲಿಂದ ಎಲ್ಲಾ ಕಡೆಯಿಂದ ತೊಂದರೆ ಕೊಡುವ ಏನಿವೆ ಎಲ್ಲ ತುಂಡು ತುಂಡಾಗಿಬಿಡುತ್ತೆ. ಇಷ್ಟೇ ಅವನಲ್ಲಿ ನಂಬಿಕೆ ಬೇಕು ನಮಗೆ. ಅವನಲ್ಲಿ ನಂಬಿಕೆ ಇಲ್ಲ ಎಲ್ಲ ಕೆಲಸ ಮಾಡುತ್ತೆ ಮಿಕ್ಕೆಲ್ಲ. ಅವನಲ್ಲಿ ನಂಬಿಕೆ ಬಂತ, ಒಂದು ಸಲ ಆ ಪವರ್ ಆಕ್ಟ್ ಮಾಡೋದು ಶುರು ಆಯಿತಾ, ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯು, ಇದು ದೊಡ್ಡ ಇದು ಕೊಡ್ತಾ ಇದ್ದ. ಎಲ್ಲ ಪರ್ವತಗಳನ್ನು ಮೇಲಿಡ್ಲಿಕ್ಕೆ ಹೋದ್ರೆ ಪರ್ವತಗಳು ಬ್ಲಾಸ್ಟ್ ಆಗಿಬಿಡ್ತಾ ಇವೆ, ಆನೆಗಳೆಲ್ಲ ಆ ದಂತಗಳೆಲ್ಲ ಮುರಿದು ಹೋಗಿ ಒದರತಾ ಚೀರತಾ ಹೋಗಿಬಿಡ್ತಾ ಇವೆ, ಹಾವುಗಳು ಹಲ್ಲು ಮುರಿದು ಬೀಳ್ತಾ ಇವೆ, ಏನೂ ಮಾಡ್ಲಿಕ್ಕಾಗಿಲ್ಲ ಚಿಕ್ಕ ಹುಡುಗನನ್ನ. ಅಂತ ಕಾಲಕ್ಕೆ ಎದುರೀಗ ನಿಲ್ಲತಾ ಇದ್ದಾನೆ ಪ್ರಹ್ಲಾದ. ಆ ಪ್ರಹ್ಲಾದನನ್ನ ನೋಡಿ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ, ಚಿಕ್ಕ ಹುಡುಗ ಇಡೀ 3 ಲೋಕಗಳನ್ನ ಭಯದಿಂದ ಕಂಪಿಸುವಂತೆ ಮಾಡಿದ ಹಿರಣ್ಯಕಶಿಪುವಿಗೆ ಆ ಮಗುವನ್ನ ನೋಡಿ ಏನು ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಅಂತ ಕಾಲಕ್ಕೆ ಎದುರೀಗ ನಿಂತಿದ್ದಾನೆ ಪ್ರಹ್ಲಾದ. ಅಮ್ಮ ನಾಳೆ ಕರ್ಕೊಂಡು ಬರೋಣ ನರಸಿಂಹದೇವನ್ನ, ಯಾಕಂದ್ರೆ ಇವತ್ತು ಕರ್ಕೊಂಡು ಬರೋಣ ಅನ್ಕೊಂಡೆ, ಅವ್ರು ಏನೋ ಇನ್ನೇನೋ ಹೇಳಿಸ್ತಾ ಇದ್ದಾರೆ, ವಿಶೇಷವಾಗಿ ಹೇಳಿಸ್ತಾ ಇದ್ದಾರೆ ಅಲ್ವಾ.
ಸರಿ
ಸರಿ, ಇಲ್ಲಿ ಇಲ್ಲಿ ಅವನು ಯಾವತ್ತು ಬಂದ್ರೆ ಅದು ವಿಶೇಷ, ಅದು ಖಂಡಿತಮ್ಮ, 2 ಮಾತಿಲ್ಲ, ವಿಶೇಷವಾದಂತಹ ಇದು, ಯಾಕಂದ್ರೆ ಇವೆಲ್ಲ ಪ್ರಮೇಯ ರಹಸ್ಯಗಳು, ಇದು ಬೇಕು ನಮಗೆ ಅಲ್ವಾ. ಸರಿ, ನಂತರ ಆ ಪ್ರಹ್ಲಾದ ಎದುರೀಗ ನಿಂತಿದ್ದಾನೆ, ನಿಂತಿದ್ರೆ ಪ್ರಹ್ಲಾದನ ನೋಡತಾ ಇದ್ದಾನೆ ಹಿರಣ್ಯಕಶಿಪು. ಹೇಗಿದ್ದಾನೆ? ವರ್ತತೆ ಅವಿದೂರೇ ವೈ, ಹೆದರಿ ಹೋಗ್ತಾ ಇಲ್ಲಂತೆ, ಎದುರೀಗ ನಿಂತಿದ್ದಾನೆ, ತಲೆಬಾಗಿ ನಿಂತಿದ್ದಾನೆ. ಹಿರಣ್ಯಕಶಿಪು ನಮ್ ಥರ ಅಲ್ಲ, ಅವನಿಗೂ ತಪಶಕ್ತಿ ಇದೆ, ಇನ್ನೊಬ್ಬರ ತಲೆಯಲ್ಲಿ ತೋರಿ ಏನಿದೆ ಅವರಲ್ಲಿ ಆಲೋಚನೆ ಎಂಬುದು ಕೂಡ ಅವನಿಗೆ ಅರ್ಥ ಆಗುತ್ತೆ, ಅಂಥ ತಪಶಕ್ತಿ ಇದೆ ಹಿರಣ್ಯಕಶಿಪುವಿಗೆ. ಪ್ರಹ್ಲಾದರಾದರೆ ಒಳಗೆ ಹೊಕ್ಕು ನೋಡುತ್ತಾ ಇದ್ದಾನೆ, ಹಿರಣ್ಯಕಶಿಪುವಿನ ಮೇಲೆ ಚೂರೂ ಸಿಟ್ಟಿಲ್ಲಂತೆ ಪ್ರಹ್ಲಾದರಾದರಿಗೆ. ಇಷ್ಟು ಕೊಲ್ಲಲಿಕ್ಕೆ ನೋಡಿದ್ರು, ಎಷ್ಟು ಪರುಷ ವಾಕ್ಯಗಳು ನುಡಿದ್ರೂ ಕೂಡ ಆ ಅಪ್ಪನ ಮೇಲೆ ಚೂರೂ ದ್ವೇಷ ಇಲ್ಲದೆ ತಲೆಬಾಗಿ ನಿಂತಿದ್ದಾನೆ. ಅದು ನೋಡಿ ಹೊಟ್ಟೆಯಲ್ಲಿ ಕಲಕಿ ಬಿಡುತ್ತಾ ಇದೆ ಹಿರಣ್ಯಕಶಿಪುವಿಗೆ. ಹೇಳ್ತಾರೆ, ಶುನಶೇಪ ಯುವ ಪ್ರಭು, ಶುನಶೇಪನಂತೆ ನಿಂತಿದ್ದಾನಯ್ಯ ಅಂತ ಹೇಳ್ತಾ ಮಗನನ್ನ ಸಂಬೋಧನೆ ಮಾಡೋದು ಪ್ರಭು ಅಂತ. ಅಂದ್ರೆ ಆ ಮಗನ ಕ್ಯಾಪಬಿಲಿಟಿ ನೋಡಿ ಬಾಯಿಂದ ಬಂದ್ಬಿಡ್ತಾ ಇದೆ. ಏನಿದು ಶುನಶೇಪ ಅಂದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಯಾರು? ಹರಿಶ್ಚಂದ್ರ. ವರುಣದೇವರಿಗೆ ಹರಕೆ ಹಾಕೊಂಡ, ಮಕ್ಕಳಾಗ್ಲಿಲ್ಲ, ಮಗ ಆದ್ರೆ ಸಾಕು ಅವನ್ನೇ ಬಲಿ ಕೊಡುತ್ತೇನೆ ಅಂತ, ಮಗ ಆದ್ರೆ ಸಾಕು ನನಗೆ ಸ್ವರ್ಗ ಸಿಗುತ್ತೆ, ಅವನ್ನೇ ಬಲಿ ಕೊಟ್ರೆ ಒಳ್ಳೇದು. ಮಗ ಆದ ಕೂಡಲೇ ಮಗನ ಮೇಲೆ ಅಭಿಮಾನ ಶುರುವಾಯಿತು. ವರುಣದೇವರು ಬಂದ್ರು, ಎಲ್ಲಿ ಬಲಿ ಕೊಡು? ಇಲ್ಲ ಸ್ವಾಮಿ, ಮೊದಲು ಹಲ್ಲು ಬರಬೇಕಲ್ಲ, ಹಲ್ಲು ಬಂದ ಮೇಲೆ ಅದು ಬಿದ್ದು ಇನ್ನೊಂದು ಹಲ್ಲು ಬರಬೇಕಲ್ಲ, ಹೀಗ್ 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 ಶುರು ಆಯಿತು. ಅದಕ್ಕೆ ಜಲೋದರ ವ್ಯಾಧಿ ಬರಲಿ ಅಂತ ಶಾಪ ಕೊಟ್ಟರು. ಜಲೋದರ ಅಂದ್ರೆ ಹೊಟ್ಟೆ ಮಾತ್ರ ಇಷ್ಟು ದೊಡ್ಡದಾಗಿರುತ್ತೆ, ಕೈಕಾಲು ಸಣ್ಣಕ್ಕಾಗಿರುತ್ತೆ, ಕದಲಿಕ್ಕಿಲ್ಲ ಏನಿಲ್ಲ, ಒದಾಡ್ಬೇಕು. ಅಂತಹ ವ್ಯಾಧಿ ಬಂದಾಗ ರೋಹಿತ ಚೂರು ದೊಡ್ಡವನಾಗಿದ್ದಾನೆ, ಆ ರೋಹಿತನಿಗೆ ಹೇಳಿದ್ರು, ನಿಮ್ಮಪ್ಪ ನಿನಗಾಗಿ ಯಜ್ಞ ಇವಾಡಿ ವರುಣದೇವರಿಗೆ ಪ್ರಸನ್ನರಾಗಿ ಹೀಗೆ ವರ ಕೊಟ್ಟರು, ನೀ ಹುಟ್ಟಿದ್ಯಾ, ನಿನ್ನೆ ಬಲಿ ಕೊಡಬೇಕು, ನಿಮ್ಮಪ್ಪನಿಗೆ ಇಷ್ಟ ಇಲ್ಲ, ಹೀಗಿದ್ದಾನೆ. ಹಾಗೆ ರೋಹಿತ ಪುರೋಹಿತನ ಕೇಳಿದ, ಈ ಪರಿಸ್ಥಿತಿಯಿಂದ ತಪ್ಪಿ ಹೋಗಬೇಕಾದ್ರೆ ಏನು ಮಾಡಬೇಕು? ಏನೂ ಇಲ್ಲ, ನಿನ್ನ ಸ್ಥಾನದಲ್ಲಿ ಇನ್ನೊಬ್ಬ ಪಶುವನ್ನು ಕೊಟ್ಟರೆ, ದುಡ್ಡು ಕೊಟ್ಟು ಇನ್ನೊಬ್ಬರನ್ನ ಖರೀದಿಸಿ ಅವರನ್ನ ಬಲಿ ಕೊಡಬಹುದು. ಯಾರಾದರೂ ಯಜ್ಞಕ್ಕಾಗಿ ಅಂತ ಮಕ್ಕಳನ್ನ ಕೊಟ್ಟರೆ, ನೀವು ಸುಮ್ಮನೆ ಕೊಟ್ಟರೆ ಅದು ಫಲ ನಿಮ್ಗೆ ಬರಲ್ಲ, ದುಡ್ಡು ಕೊಡಬೇಕು ಅವರಿಗೆ, ಇತ್ತುಕೊಂಡು ಬರಬೇಕು. ಈ ಸಿಸ್ಟಮ್ ಅವಾಗೇ ಇತ್ತು. ಅವಾಗೆ ರೋಹಿತ ಹೊರಟ, ಏನು ಆನೆಯಷ್ಟು ರಾಶಿ ಧನ ಹಾಕೊಂಡು ಹೊರಟ. ಯಾರು ಕೊಡ್ತಾರೆ? ಕಂಡು ಕಂಡವ್ರು ಕೊಡ್ಲಿಕ್ಕಿಲ್ಲ, ಒಳ್ಳೆ ಯೋಗ್ಯರಾದ ಯಜ್ಞಕ್ಕೆ ಬರುವಂತಹ ಇರಬೇಕು. ಆ ರುಚಿಕರ ಹತ್ರ ಬರ್ತಾ ಇದ್ದಾರೆ. ಬಂದರೆ ಮೂರು ಜನ ಮಕ್ಕಳು, ಬ್ರಾಹ್ಮಣ, ತಪಶಕ್ತಿ ಸಂಪನ್ನ, ಆದರೆ ಬಡತನ ಇದೆ. ಎಷ್ಟು ಬಡತನ, ಸತ್ತು ಹೋಗುವಷ್ಟು ಬಡತನ. ಅಂಥವರನ್ನು ನೋಡಿ ಹೇಳ್ತಾ ಇದ್ದಾನೆ, ನೋಡಿ ಶಾಸ್ತ್ರ ಸಮ್ಮತವಾದ ಮಾತನ್ನೇ ಹೇಳ್ತಾ ಇದ್ದೇನೆ. ನೀವು ಮೂರು ಮಕ್ಕಳು ಗಂಡ ಹೆಂಡತಿ ಇದ್ದೀರಾ, ಎಲ್ಲರೂ ಸತ್ತು ಹೋಗ್ತೀರಾ, ಸಾಧನೆ ಇಲ್ಲದೆ ಆಗುತ್ತೆ. ಅದಕ್ಕಿಂತ ಒಬ್ಬನನ್ನ ಯಜ್ಞಕ್ಕೆ ಬಲಿಪಶುವಾಗಿ ಕೊಟ್ಟರೆ, ಯಜ್ಞದಲ್ಲಿ ಬಲಿಪಶುವಾದ್ದರಿಂದ ಅವನಿಗೆ ಸದ್ಗತಿಯಾಗುತ್ತೆ, ಏನ್ ಚಿಂತೆ ಇಲ್ಲ. ಇನ್ನ ಆ ದುಡ್ಡು ತಗೊಂಡು ಬದುಕಿದ್ದರಿಂದ ನಿಮಗೂ ಸಾಧನೆ ಆಗುತ್ತೆ, ನೀವು ಮೋಕ್ಷಕ್ಕೆ ಹೋಗಬಹುದು. ಹೇಗಿದೆ, ಎಂಥವರಿಗೂ ತಲೆಯಲ್ಲಿ ಈ ಹಸಿವೆ ಬಹಳ ಕೆಲಸ ಮಾಡಿಸುತ್ತೆ. ಹಸಿವೆ ಯಾವುದಕ್ಕಾದರೂ ಸಿದ್ಧ ಮಾಡಿಸುತ್ತೆ. ಅದರಲ್ಲೂ ಸ್ವಲ್ಪ ನ್ಯಾಯ ಇದೆ ಅಂತ ಹುಡುಕಿದರೆ, ಅದಕ್ಕಾಗಿ ನ್ಯಾಯ ಇರುತ್ತೋ ಇಲ್ಲೋ ಅಂತಲ್ಲ, ಅದು ಹುಡುಕ್ತೀವಿ. ನಮ್ಮ ನಾವು ಮಾಡೋ ಕೆಲಸಕ್ಕೆ ತಕ್ಕಂತ ನ್ಯಾಯ ಹುಡುಕೊಂಡು ಬರ್ತಾ ಇರ್ತೀವಿ ನಾವು. ಸಪೋರ್ಟಿಂಗ್ ನ್ಯಾಯ ಅಲ್ವಾ, ಲಾಜಿಕ್ ಅನ್ನ ಹಿಡ್ಕೊಂಡು ಬರ್ತಾ ಇರ್ತೀವಿ, ನಾವು ಮಾಡಿ ಸರಿರಿ ಅಂತ ಹೇಳ್ತಾ ಇರ್ತೀವಿ. ಆ ಥರ ಅಲ್ಲಿ ಬಂದಿದೆ. ಬಂದಾಗ ಅಪ್ಪ ಅಮ್ಮಂದರಿಗೆ ಮನಸ್ಸಿಗೆ ಬರ್ತಾ ಇದೆ, ಒಬ್ಬನ ಕೊಡಬೇಕು ಅಂತ ನಿಶ್ಚಯ ಮಾಡಿಕೊಳ್ತಾ ಇದ್ದಾರೆ. ರಾತ್ರಿ ಮಾತಾಡಿಕೊಳ್ತಾ ಇದ್ದಾರೆ, ರೋಹಿತನನ್ನು ಇರ್ಲಿಕ್ಕೆ ಹೇಳಿದ್ದಾರೆ, ಇಬ್ಬರು ರಾತ್ರಿ ಮಾತಾಡಿಕೊಳ್ತಾ ಇದ್ದಾರೆ, ಒಬ್ಬನ ಕೊಡೋಣ. ಗಂಡ ಹೇಳಿದರೆ, ತಾಯಿ ಹೇಳಿದ್ದು ಹೌದು, ಒಬ್ಬನ ಕೊಡೋಣ, ಎಲ್ಲರೂ ಬದುಕ್ತೀವಲ್ಲ, ಆ ಒಬ್ಬ ಯಾರು? ಅಪ್ಪ ಹೇಳ್ತಾನೆ, ದೊಡ್ಡವ ನಾನಾದ ಮೇಲೆ ಸಂಸಾರದ ಭಾರ ಹೊರೆಯಬೇಕು, ಅವನನ್ನು ಕೊಡಬಾರದು. ತಾಯಿ ಅಂತೇಳೆ, ಚಿಕ್ಕವ ಪಾಪ, ಅವನಿಗೆ ಏನು ಗೊತ್ತಿಲ್ಲ, ಅವನು ಕೊಡೋದು ಬೇಡ. ಇನ್ನು ಉಳಿದದ್ದಾರೆ ಮಧ್ಯದವ ಅಂತಂದ್ರು. ಆ ಮಧ್ಯದವ ರಾತ್ರಿ ಎದ್ದು ಕೂತಿದ್ದಾನೆ, ಕೇಳತಾ ಇದ್ದಾನೆ ಮಾತು. ಬೆಳಿಗ್ಗೆದ್ದ, ರೋಹಿತನ ಹತ್ರ ಹೋದ, ನೋಡ್ತಾ ಇದ್ದಾನೆ ತಂದೆ ತಾಯಿರ ಮುಜುಗರ ಪರಿಸ್ಥಿತಿ. ಮಗನಿಗೆ ಹೇಳಲಿಕ್ಕಿಲ್ಲ, ಹೇಗೆ ಹೇಳಬೇಕು ಅಂತ ಸಂಕಟ ಪಡ್ತಾ ಇದ್ದಾರೆ. ಇಷ್ಟು ಹೋದ, ರೋಹಿತನಿಗೆ ಹೇಳಿದ, ಹೇ ನಿಲ್ಲು ಅಂತ ಹೇಳಿದ, ದುಡ್ಡು ಕೊಡು ಅಂತ ಹೇಳಿದ, ಅಪ್ಪ ಅಮ್ಮಂದ್ರೆ ನಮಸ್ಕಾರ ಮಾಡಿದ, ನಾನೇ ಹೊರಡ್ತಾ ಇದ್ದೇನೆ ಅಂತ ಹೊರಟ. ಸಿಂಪಲ್, ಇದು ಚೆನ್ನಾಗಿದೆ. ಆ ಹೊರಡುವಾಗ ಆ ಕೂಸಿನ ಮನಸ್ಸಿನ ವಿಶ್ಲೇಷಣೆ ಮಾಡುತ್ತಾರೆ. ಹೌ ವಾಸ್ ಇಸ್ ದೇರ್ ಥಾಟ್ ಪ್ರಾಸೆಸ್, ಹೇಗಿತ್ತು? ಈ ಮೂರು ಜನ ಮಕ್ಕಳಲ್ಲಿ ನನ್ನ ಕೊಡಬೇಕು ಅಂತ ಅಂದುಕೊಂಡ್ರಲ್ಲ, ನನ್ನ ಮೇಲೆ ಇವರಿಗೆ ಅಭಿಮಾನ ಇಲ್ಲದೆ ಹೋಯ್ತಲ್ಲ, ಇದೆಂಥ ವ್ಯಕ್ತಿಗಳು ಅಂತ ಕೊರಗಿ ಹೋಗಬೇಕಾಗಿತ್ತು. ಆ ವ್ಯಕ್ತಿಯ ಆಲೋಚನಾ ವಿಧಾನವೇ ಬೇರೆ ಬರುತ್ತಾ ಇದೆ. ಏನದು ಅಂದ್ರೆ, ತಂದೆ ತಾಯಿಗಳ ಋಣ ತೀರಿಸುವುದು ಬಹಳ ಕಷ್ಟ. ಭಗವಂತ ಅಪೂರ್ವದ ಜನ್ಮ ಕೊಟ್ಟಿದ್ದಾನೆ, ಈ ತಂದೆ ತಾಯಿಗಳ ಋಣ ಹೇಗೆ ತೀರಿಸಲಿ? ಅಂಥ ಕಾಲಕ್ಕೆ ಇವರ ಋಣ ತೀರಿಸುವ ಭಾಗ್ಯ ಮೂವರಿದ್ರೆ, ಅದರಲ್ಲಿ ನಾನು ತೀರಿಸಲ ನಾನು ತೀರಿಸಲ ಅಂತ ಜಗಳಾಡಬೇಕಾಗಿತ್ತು ಮೂರು ಜನ. ಅದರಲ್ಲಿ ಯಾವ ಜಗಳವಿಲ್ಲದೆ ನನಗೇ ಭಗವಂತ ನಿರ್ಣಯ ಮಾಡಿಕೊಟ್ಟ, ಎಂಥ ಒಳ್ಳೆ ಭಾಗ್ಯ ನಂದು ಅಂತ ಮನಸ್ಸಲ್ಲಿ ತಿಳ್ಕೊಂಡು ತಂದೆ ತಾಯಿಗಳ ಮೇಲೆ ಚೂರೂ ಸಿಟ್ಟಿಲ್ಲಂತಾದರೆ, ಸಿಟ್ಟಿಲ್ಲದೆ ತಲೆಬಾಗಿ. ಯಾಕೆ? ತಂದೆ ತಾಯಿಗಳು ಜೀವರು, ಗೊಂಬೆಗಳವರು, ಭಗವಂತ ಅವರಲ್ಲಿ ನಿಂತು ನಿರ್ಣಯ ನಡೆಸ್ತಾ ಇದ್ದಾನೆ. ಆ ನಿರ್ಣಯ ನನ್ನ ಹಿತಕ್ಕಾಗಿ ಆಗಿದೆ. ಇಂಥ ಅದ್ಭುತವಾದ ನಿರ್ಣಯದಿಂದ ತಲೆಬಾಗಿ ನಮಸ್ಕಾರ ಮಾಡಿ ಸಂತೋಷವಾಗಿ ಹೋಗ್ತಾ ಇದ್ದಾನೆ. ಅದರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂತೆ ಒಂದು 10 ಕೋಟಿ 20 ಕೋಟಿ ಪ್ರಾಫಿಟ್ ಬಂದ್ಬಿಟ್ರೆ ಎಷ್ಟು ಖುಷಿ ಆಗ್ಬೇಕು. ಆ ಖುಷಿ ಕಾಣತಾ ಇದೆ ಅಂತ ಮಗುವಿನಲ್ಲಿ. ಯಾಕೆ ಅಂದ್ರೆ, ನನಗಂತಲ್ಲ ಈ ಪ್ರಾಫಿಟ್, ಇಂಥ ಅಪರ್ಚುನಿಟಿ ಬಂತಲ್ಲ ಅಂತ ಖುಷಿಯಿಂದ ಹೋಗ್ತಾ ಇದ್ದಾನಂತೆ. ಪ್ರಹ್ಲಾದನನ್ನು ನೋಡ್ತಾ ಇದ್ರೆ ಸುನಶೇಪನೇ ಕಾಣುತ್ತಾ ಇದ್ದಾನೆ. ಸುನಶೇಪ ಇವ ಪ್ರಭು, ಅಪ್ಪ ಅಮ್ಮಂದ್ರ ಮೇಲೆ ಚೂರು ಕೋಪವಿಲ್ಲದೆ ಇದ್ದಾನಲ್ಲ, ನಾನು ಇಷ್ಟು ಕೊಲ್ಲಲಿಕ್ಕೆ ನೋಡಿದರೂ ಕೂಡ ಹಾಗೆ ಇದ್ದಾನೆ ಅಂತ ಹಿರಣ್ಯಕಶಿಪುವಿನ ಬಾಯಿಂದ ಬರ್ತಾ. ನಾವು ಅವಸರದಲ್ಲಿ ನರಸಿಂಹನ ಕರ್ಕೊಂಬರ್ಲಿಕ್ಕೆ ಹೋರಿ ಇವೆಲ್ಲ ಹೊಟ್ಟೋಗುತ್ತೆ. ರೇರ್ ಅಂತ ರತ್ನಗಳಿವೆಲ್ಲ ಸಿಗುತ್ತೆ ಅಲ್ಲಿ. ಸರಿ, ಅಲ್ಲಿ ಹೋದ್ರೆ ಆ ಯಜ್ಞಶಾಲೆಯಲ್ಲಿ ಶುರಶೇಪನನ್ನು ಕಟ್ಟಿ ಹಾಕಿದ್ದಾರೆ ಯಜ್ಞಸ್ತಂಭಕ್ಕೆ ಪಶುವಾಗಿ. ಇನ್ನೇನು ಕತ್ತರಿಸಬೇಕು, ತಲೆ ಸಿದ್ಧ ಆಗಿದ್ದಾನೆ, ತಲೆ ಕತ್ತರಿಸಿ ಅಂತ. ಆದರೆ ಅಷ್ಟರೊಳಗೆ ಆಕಾಶ ಮಾರ್ಗದಲ್ಲಿ ವಿಶ್ವಾಮಿತ್ರರು ಬರ್ತಾ ಇದ್ದಾರೆ ತಮ್ಮ ಮಕ್ಕಳಿಂದ ಕೂಡಿಕೊಂಡು. ಅವರು ನೋಡುತ್ತಾರೆ ಯಜ್ಞಶಾಲೆ, ಅದರಲ್ಲಿ ಯಜ್ಞಸ್ತಂಭಕ್ಕೆ ಏನು ಪಶುವಾಗಿ ಬ್ರಾಹ್ಮಣನ ಕಟ್ಟಿ ಹಾಕಿದ್ದಾರೆ. ಆಶ್ಚರ್ಯ ಆಯ್ತು ಅವರಿಗೆ. ಜ್ಞಾನದೃಷ್ಟಿಯಿಂದ ನೋಡುತ್ತಾರೆ, ಎಲ್ಲ ಗೊತ್ತಾಯ್ತು ಅವರಿಗೆ. ಬರ್ತಾ ಇದ್ದಾರೆ, ಮಗುವಿನಲ್ಲಿ ಮುಖದಲ್ಲಿ ಕಳ ಅದ್ಭುತವಾಗಿದೆ. ಯಾಕೆ ಇಂತಹ ತ್ಯಾಗ ಮಾಡಿದ್ದಾನೆ, ತಪಸ್ಸಿದೆ. ಹತ್ರ ಬರ್ತಾರೆ, ಬಂದು ಮಗು ನಿಂದ ಯಾವ ಗೋತ್ರ? ನಂದು ಭರದ್ವಾಜ ಗೋತ್ರ, ಆದರೆ ನಮ್ಮವರು ಬಿಟ್ಟಿದ್ದಾರೆ ನನ್ನ, ಇವಾಗ ನಂಗೆ ಯಾವ ಗೋತ್ರ ಇಲ್ಲ, ಯಾಕೆ ನನ್ನ ಮಾರಿದ್ದಾರೆ. ಅವಾಗ ವಿಶ್ವಾಮಿತ್ರ ಹೇಳ್ತಾರೆ, ನೀನು ನನ್ನ ಗೋತ್ರದವನಾಗ. ತಲೆ ಮೇಲೆ ಕೈ ಇಡ್ತಾರೆ, ನನ್ನ ಇಷ್ಟು ಜನ ಮಕ್ಕಳಿದ್ದಾರಲ್ಲ ಇವರಿಗೆ ಹಿರಿಯನಾಗುವಂತ ಆಶೀರ್ವಾದ ಮಾಡಿ, ನಿನಗೆ ವರುಣ ಮಂತ್ರವನ್ನ ಕೊಡ್ತಾ ಇದ್ದೇನೆ ಜಪ ಮಾಡು ಅಂತ ಹೇಳಿ ಹೋಗ್ಬಿಡ್ತಾರೆ. ಆ ಕೂಸು ಶುರು ಮಾಡಿದ್ದು ವರುಣ ಮಂತ್ರ ಜಪ. ವರುಣದೇವರು ಪ್ರಸನ್ನರಾದರು, ಒಂದೇ ಬಿಟ್ಟು ಯಜ್ಞ ನಿಲ್ಲಿಸಿದ್ರು. ಯಜ್ಞ ಮಾಡಬೇಕಾಗಿಲ್ಲ, ಯಜ್ಞ ಮಾಡಿದ್ರೆ ಎಷ್ಟು ತೃಪ್ತಿ ಆಗಬೇಕು ಅಷ್ಟು ಆಹುತಿ ನನಗೆ ಅವನ ಮಂತ್ರ ಜಪದಿಂದ ಬಂದಿದೆ, ಆ ಕೂಸಿನ ಮಂತ್ರ ಜಪದಿಂದ ಬಂದಿದೆ. ಆದ್ದರಿಂದ ನನಗೇನು ಬೇಕಾಗಿಲ್ಲ, ಕೂಸನ್ನ ಬಿಟ್ಟು ಬಿಡಿ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದಾರೆ. ರೋಹಿತರನ್ನ ಬಿಟ್ರು, ಇವರನ್ನ ಬಿಟ್ರು, ಆ ಜರೋಧರ ವ್ಯಾಧಿಯೂ ಹೋಯಿತು, ಈ ಮಗು ಬಂತು. ಅಂಥ ವ್ಯಕ್ತಿ ಅಂಥ ನೆನೆಯಬೇಕಲ್ಲ ನಾವು. ಹೇಳ್ತಾರೆ, ಯಾರಾದರೆ ಶುನಶೇಪನನ್ನ ನೆನೆಯುತ್ತಾರೋ ಅವನ ಮನೆ ಪರಮ ಮಂಗಳ ಪವಿತ್ರ ಆಗಿಬಿಡುತ್ತೆ. ಹೌದಾ? ನಾವು ನೆನೆಯಲ್ಲ. ಇಷ್ಟು ಭಾಗವತ ಹೇಳುವಂತಹ ವ್ಯಕ್ತಿ ಏನಂದ್ರೆ, ನಾವು ನೆನೆಯುತ್ತೀವಿ, ಗೊತ್ತಿಲ್ಲ ಅಷ್ಟೇ ನಮಗೆ. ಮನೆಯಲ್ಲಿ ಯಾವ ಕಾರ್ಯ ಆಗಬೇಕಾದ್ರೂ ಪುಣ್ಯಾಹವಾಚನ ಆಗ್ಬೇಕು, ಅದು ಮಂಗಳ ಕಾರ್ಯ ಆಗಬೇಕಾದ್ರೂ ಅಥವಾ ಪ್ರೇತ ಕಾರ್ಯ ಮಾಡಿ ಒಳಗೆ ಬಂದು ಅವಾಗೆ ವಿಶೇಷವಾಗಿ ಪುಣ್ಯಾಹ ಅಂದ್ರೂ, ಪುಣ್ಯಾಹ ಒಂದು ಕರ್ಮ ಶುರು ಆಗು ಪುಣ್ಯಾಹ ಬೇಕು, ಇಲ್ಲಾಂದ್ರೆ ಇಲ್ಲ. 16 ಸಂಸ್ಕಾರಗಳಿಗೆ ಪುಣ್ಯಾಹ ಬೇಕು. ಆ ಪುಣ್ಯಾಹದಲ್ಲಿ ವರುಣದೇವರ ಆವಾಹನ ಮಾಡುತ್ತಾರೆ ಕಲಶದಲ್ಲಿ. ಹೌದಾ? ಅದಕ್ಕೆ ಒಂದು ಮಂತ್ರ ಹೇಳ್ತಾರೆ, ತತ್ವ ಆಯಾಮಿ ಬ್ರಹ್ಮಾಣ ಬಂದಾವಾನ ಸದಾಶಾಸ್ತೆ ಯಜಾಮಾನು ಹವಿರ್ಭೀಹಿ ಅಂತ ಹೇಳುತ್ತಾರೆ. ಅದ ಮಂತ್ರ ಯಾವುದು ಅಂದ್ರೆ, ಶುರು ಹೇಳೋದೆ ತತ್ವಾಯಾಮೀತಿ ಶುನಶೇಪ ವರುಣ ಸೃಷ್ಟಪ್ ಅಂತ ಹೇಳ್ತಾರೆ. ಶುನಶೇಪ ಋಷಿಗಳು, ಪ್ರತಿಯೊಬ್ಬ ಬ್ರಾಹ್ಮಣ ಶುನಶೇಪರ ಸ್ಮರಣೆ ಮಾಡದೆ ಮಂತ್ರ ಉಚ್ಚಾರ ಮಾಡಲಿಕ್ಕಿಲ್ಲ. ಶುನಶೇಪರ ಸ್ಮರಣೆ ಮಾಡಿದರೆ ಸಾಕು, ಜಗತ್ತೇ ಪವಿತ್ರ ಆಗ್ಬಿಡುತ್ತೆ. ಅಥವಾ ನೆನೆಸಿ, ಇಂಥ ಶುನಶೇಪನಂತೆ ಇದ್ದಾನೆ ನಮ್ಮ ಯಾರು ಪ್ರಹ್ಲಾದ. ಇಷ್ಟಿದ್ರು ಅದರಲ್ಲೂ ಕೂಡ ನಾನಾ ರೀತಿಯಾದ ಭಾಗ ಏನು, ಎದುರಿಗೆ ಅಪ್ಪ ಹರಿದ್ವೇಷಿ, ಅವತನ್ನ ಕಾಟ ಕೊಟ್ಟದ್ದು. ಆದರೆ ಅದೊಂದು ಗೊಂಬೆ, ಅದೊಂದು ಗೊಂಬೆ, ಅದರ ಮೂಲಕ ಕಾಟ ಬಂತು ಅಂತ ಹೇಳಿದರೆ ನಂದೇ ಏನು ಬುಡ ಇದೆ, ಕಾಟ ತಿನ್ಬೇಕಾಗಿದ್ದು, ಅದಕ್ಕೆ ಅದು ಹರಿಪೂಜಾ ಅಂತ ಆ ಕಾಟ ಎಲ್ಲ ಸ್ವೀಕರಿಸಿದ ಪ್ರಹ್ಲಾದ. ಅಟ್ಟ ಅದರಿಂದ ಸಿಟ್ಟಿಲ್ಲ, ಆದರೆ ಅಲ್ಲಿ ಸಿಟ್ಟಿದೆ. ಯಾವ ಸಿಟ್ಟಿದೆ? ಹರಿದ್ವೇಷಿ ಎಂಬ ಸಿಟ್ಟಿದೆ. ಸ್ಟ್ರೈಕ್ ಏನಂತ ಅಂದ್ರೆ ನೋಡಿ, ಒಬ್ಬರಿಗೆ ಚೂರಿ ಹಾಕಿ ನಮ್ಮ ದ್ವೇಷ ತೋರಿಸಬಹುದು, ಸ್ವಲ್ಪ ಹೊತ್ತಿರುತ್ತೆ. ಮೆಂಟಲ್ಲಿ ಕೊಟ್ರೆ ಟಾರ್ಚರ್ ಆಗ್ಬಿಡುತ್ತೆ. ಹರಿದ್ವೇಷಿಗಳಿಗೆ ಹಾಕೊಡ್ಬೇಕಂತೆ. ಅಪ್ಪ ಜಸ್ಟ್ ಎಕ್ಸಾಂಪಲ್ ಕೊಡಬೇಕಾದ್ರೆ ನಿಮಗೆ, ನೀವು ಪ್ರೈಮ್ ಮಿನಿಸ್ಟರ್ ಅಂದ್ಕೊಳ್ಳಿ, ನಿಮ್ಮ ಮಗ ಇದ್ದಾನೆ, ಪ್ರೈಮ್ ಮಿನಿಸ್ಟರ್ ಮಗ, ಚಿಕ್ಕ ಹುಡುಗ, ಅಪ್ಪನಿಗೆ ಟಾರ್ಚರ್ ಕೊಡಬೇಕು ಅಂತ ಬಂತು ಮನಸ್ಸಲ್ಲಿ. ಇಷ್ಟೇ, ನಿನ್ನ ನಾನು ಅಪ್ಪ ಅಂತ ಕರೆಯಲ್ಲ, ಹಾಗೆ ಹೇಳಿಲ್ಲ. ಎಲ್ಲರೆದುರಿಗೇನೆ, ಎಲ್ಲರೆದುರಿಗೂ, ಹೊರಗೂ ಒಳಗೂ, ಒಬ್ಬರಿದ್ದಾಗೂ ಇಬ್ಬರಿದ್ದಾಗ್ಲೂ ಕೂಡ, ಏ ಪ್ರೈಮ್ ಮಿನಿಸ್ಟರೇ ಬನ್ನಿ ಅಂತ ಕರೀತಾ ಇದ್ದಾನೆ ಮಗ. ಅಪ್ಪಗೆ ಹೇಗಿರುತ್ತೆ, ಸಂಕಟ ಆಗ್ತಾ ಇರಲ್ವಾ? ಇನ್ನೇನು ಮಾಡಲಿಲ್ಲ, ಸಿಂಪಲ್ ವರ್ಡ್, ಪ್ರೈಮ್ ಮಿನಿಸ್ಟರೇ ಬನ್ರಿ ಅಂತ ಕರಿತಾ ಇದ್ದ, ಮತ್ತು ಬನ್ನಿ ಬಾ ಹೋಗು ಅಂತ ಹೇಳಿ ಬನ್ನಿ ಅಂತ ಕರಿತಾ ಇದ್ದಾನೆ. ಹೇಗಿರುತ್ತೆ ಅಲ್ವಾ? ಸೇಮ್ ಥಿಂಗ್. ಯಾವ ಹಿರಣ್ಯಕಶಿಪು ನೋಡಿ, ಹೇ ಅಸುರರಾಟ್, ಹೇ ಅಸುರವರ್ಯ ಅಂತ ಅಪ್ಪನ ಕರಿತಾ ಇದ್ದಾನಷ್ಟೇ ಹೊರತು ಅಪ್ಪ ಅಂತ ಕರೆದಿಲ್ಲ. ಯಾಕೆ? ಹರಿದ್ವೇಷ ಮಾಡ್ತೀಯ, ಶ್ರೀಹರಿಯನ್ನು ದ್ವೇಷ ಮಾಡಿದ್ರೆ ನಿನ್ನ ಅಪ್ಪನೇ ಅಲ್ಲ ಅಂತ ಡಿಸ್ಕಾರ್ಡ್ ಮಾಡಿ ನಿಂತಿದ್ದಾನೆ. ಆ ಹರಿದ್ವೇಷಕ್ಕೆ ತಕ್ಕಂತ ಉತ್ತರ ಕೊಟ್ಟು ಎದುರಿಗೆ ತಲೆಬಾಗಿ ನಿಂತಿದ್ದಾನೆ. ಯಾಕೆ ಅಂದ್ರೆ, ಅಪ್ಪ ಮಾತ್ರ ಅಲ್ಲ ನೀನು, ದೈತ್ಯರ ರಾಜ, ರಾಜನಂದ್ರೆ ಒಳಗೆ ಸ್ವಾಮಿ ಸನ್ನಿಧಾನ ಇರುತ್ತೆ, ಅದಕ್ಕೆ ತಲೆಬಾಗಿದ್ದೀನಿ ಅಂತ ವಿನಯದಿಂದ ತಲೆಬಾಗಿ ಇದ್ದಾನೆ. ಎಂಥ ಪರ್ಸನಾಲಿಟಿ, ಆ ಥಾಟ್ ಪ್ರಾಸೆಸ್ ಅದು ಒಳಗೆ ಎಷ್ಟು ಟ್ರಾನ್ಸ್ಪರೆಂಟ್ ಥಾಟ್ ಪ್ರಾಸೆಸ್ ಹೇಗಿದೆ ಅದು ನೋಡುತ್ತಾ ಇದ್ದಾನೆ, ಆಶ್ಚರ್ಯ ಪಡ್ತಾ ಇದ್ದಾನೆ ಹಿರಣ್ಯಕಶಿಪು. ಅಯ್ಯ ಪ್ರಹ್ಲಾದ ಅಂದ್ರೆ ಇಂಥ ಮಗು ಇದೆ, ನನ್ನ ಮಾತು ಕೇಳ್ತಾ ಇಲ್ಲಲ್ಲ, ಒದ್ದಾಡ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ತಲೆ ಹಿಡ್ಕೊಂಡು ಕೂತಿದ್ದಾನೆ. ನನ್ನ ಹೊಬ್ಬಿನ ಹಾರಾಟಕ್ಕೆ ಮೂರು ಲೋಕಗಳು ಹೆದರಿ ಹೆದರಿ ಓಡುತ್ತೆ. ಚೋಟುದ್ದ ಇಲ್ಲ, ಇವನು ಹೆದರ್ತಾ ಇಲ್ಲ. ಲೋಕವೆಲ್ಲ ನಗತಾ ಇದೆ, ನಿನ್ನ ಮಗನ್ನೇ ನಿನಗೇನು ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಅದೊಂದು ಅವಮಾನ ಪಕ್ಕದಲ್ಲಿ ಕೂತಿದೆ. ಇಷ್ಟು ತಲೆ ಹಿಡ್ಕೊಂಡು ಕೂತಾಗ ಶಂಡಾಮರ್ಕ ಹೇಳ್ತಾ ಇದ್ದಾರೆ, ರಾಜ ಚಿಂತೆ ಮಾಡಬೇಡ, ಹುಡುಗರ ಹಠ ಅಂತಹದ್ದೇ, ಶುಕ್ರಾಚಾರ್ಯರು ಬರ್ತಾರೆ, ಅವರು ಬರುವವರೆಗೆ ನಮ್ಮ ಹತ್ರ ಇಟ್ಟುಕೊಂಡು ಅವನಿಗೆ ಪಾಠ ಹೇಳ್ಕೊಡ್ತೇವೆ. ಸರಿಯಪ್ಪ, ಹಾಗಾದ್ರೆ ಕರ್ಕೊಂಡು ಹೋಗ್ರಿ. ಏನು ಮಾಡ್ಲಿಕ್ಕಿಲ್ಲ, ಸಾಯ್ತಾ ಇಲ್ಲ, ಎದುರಿಗೆ ತೊಂದರೆ ಆಗುತ್ತೆ, ಅಲ್ಲೇ ಕರ್ಕೊಂಡು ಹೋಗ್ರಿ. ಸರಿ, ಕರ್ಕೊಂಡು ಹೋದ ಮೇಲೆ ಅಲ್ಲಿ ಎಲ್ಲಾರ ಹುಡುಗರನ್ನ ಅವರ ಹತ್ರ ಹೋಗಿ ತೊಂದರೆ ಕೊಡ್ತಾನೆ ಪ್ರಹ್ಲಾದ ಅಂಥೇಳಿ ಪ್ರಹ್ಲಾದನನ್ನು ಒಂದು ಮೂಲೆಗೆ ಹಾಕಿ ವರುಣ ಪಾಶದಿಂದ ಕಟ್ಟಿ ಹಾಕಿದ್ದಾರೆ. ಕದಲದೆ ಅಂದ್ರೆ ನಮಗೂ ಚೂರಿರುತ್ತೆ ವರುಣ ಪಾಶ, ಕೂತ್ರೆ ಇಡ್ಲಿಕ್ಕಾಗಲ್ಲ, ಎದುರು ಕೂಡ್ಲಿಕ್ಕಾಗಲ್ಲ, ಕೀಲು ಹಿಡ್ಕೊಂಡಿರುತ್ತಲ್ಲ, ಅದು ಜಾಸ್ತಿ ವಿಶೇಷವಾಗಿ ಕಟ್ಟಿ ಹಾಕಿದ್ದಾರೆ. ನಂತರ ಅವರೆಲ್ಲ ಅವರ ಮನೆ ಕೆಲಸ ಮಾಡ್ತಾ ಇರುವಾಗ ಈ ಹುಡುಗರಿರ್ತಾರಲ್ಲ, ಲೀಜರ್ ಪೀರಿಯಡ್ ಸಿಕ್ಕೂಡಲೇ ಓಡ್ತಾರೆ, ಎಲ್ಲ ಆಟ ಸಾಮಾನು ಇಟ್ಕೊಂಡು ಓಡ್ತಾರೆ. ನಮ್ಮವರೇನೆ ಗೇಮ್ಸ್ ಪೀರಿಯಡ್ ಅಲ್ಲಿ ಎಲ್ಲಾರು ಓಡ್ತಾ ಇದ್ರೆ ಆಟಕ್ಕೆ, ಒಬ್ಬನು ಯಾರಾದರೂ ಹಾಗೆ ಇದ್ದು, ಏ ಗೇಮ್ಸ್ ಪೀರಿಯಡ್ ಅಲ್ಲಿ ಬೇಡ, ಸ್ವಲ್ಪ ಸ್ಟಡಿ ಪೀರಿಯಡ್ ಮಾಡೋಣ ಅಂದ್ರೆ ಎಲ್ಲ ಸರಿ ಹೊಡೆದು ಬಿಡ್ತಾರೆ ಅಲ್ವಾ? ಅಂತ ಕಾಲಕ್ಕದು ಬೇಡ, ಓಡ ಓದೋಣ ಅಂದ್ರೆ ಒದ್ದು ಬಿಡ್ತಾರೆ ಎಲ್ಲರೂ ಕೂಡ ಸೇರ್ಕೊಂಡು. ಅಂತಹ ಕಾಲಕ್ಕೆ ದೈತ್ಯ ಬಾಲಕರು, ಹುಡುಗರೇ ಹೆಸರೇ ದೈತ್ಯ ಬಾಲಕರು ಅಂತ ಅವ್ರ ಮಾತು ಕೇಳ್ತಾರ. ಪ್ರಹ್ಲಾದ ಕರೀತಾ ಇದ್ದಾನೆ ದೈತ್ಯ ಬಾಲಕರನ್ನ, ಏ ಇಲ್ಲಿ ಬನ್ನಿ ಅಂತ ಕರೆದ ಅಷ್ಟೇ ಪ್ರಹ್ಲಾದ. ಕರೆದು ಕೊಳ್ಳೇ ಏನ್ ಹೇಳಬೇಕು, ನಾ ಬರಲ್ಲ, ಯಾಕೆ ಕರಿತೀಯ, ಏನೇನಿಲ್ಲ. ಪ್ರಹ್ಲಾದ ಕರೆದ ಕೂಡಲೇ ತಮ್ಮ ಕೈಯಲ್ಲಿದ್ದ ಆಟ ಸಾಮಾನೆಲ್ಲ ಬಿಸಾಡಿದ್ರಂತವ್ರು, ಬಿಸಾಡಿ ಎದುರಿಗೆ ಬಂದು ಹೇಗೆ ಹಾವನ್ನ ಹಾವಾಡಿಗ ಆಡಿಸ್ತಾನಲ್ಲ ಆ ತರ ಡೈರೆಕ್ಟ್ ಬಂದು ಎದುರಿಗೆ ಕೂಡ್ತಾ ಇದ್ದಾರೆ. ಹೇಗ್ ಕೂತರು ಅಂದ್ರೆ ತನ್ಯಸ್ಥ ಹೃದಯ ಕ್ಷಣ, ಆ ಪ್ರಹ್ಲಾದನಲ್ಲೇ ಕಣ್ಣು ಮನಸ್ಸು ಅವನಲ್ಲೇ ಇಟ್ಟು ಹೇಗೆ ಆ ಹಾವು ಹಾಗೇ ನೋಡ್ತಾ ಇರತ್ತಲ್ಲ ಹಾಗೇ ಕೂತರಂತೆಲ್ಲರೂ ಕೂಡ ಹೇಳ್ತಾರೆ. ಸಿದ್ಧಿ ಪಡೆದವರ ಲಕ್ಷಣ ಇದು, ಸಿದ್ಧಿ ಪಡೆದವರ ಲಕ್ಷಣ ಇದು. ಆ ಸಿದ್ಧಿ ಪಡೆದವರ ಲಕ್ಷಣ ಹೇಗಿರುತ್ತೆ ಅಂದ್ರೆ ಅವರ ಬಾಯಿಯಿಂದ ಮಾತು ಬರ್ತಾ ಇದ್ರೆ ಎದುರಿಗಿದ್ದವರು ಮೆಸ್ಮರೈಸ್ ಆಗಿಬಿಡ್ತಾ ಇರ್ತಾರೆ, ಆ ಅನುಷ್ಠಾನಕ್ಕೆ ಬಂದ್ಬಿಡ್ತಾ ಇರುತ್ತೆ. ಹೇಳ್ತಾ ಇದ್ರೆ ಅವ್ರು ಹಾಗೇ ಬರ್ತಾ ಇರ್ತಾರೆ. ಆ ರೀತಿ ಪ್ರಹ್ಲಾದರಾಜರ ಮಾತು ಬರ್ತಾ ಇದೆ, ಅವರೆಲ್ಲರೂ ಕೂತು ಕೇಳ್ತಾ ಇದ್ದಾರೆ. ಏನು ಉಪದೇಶ ಕೊಟ್ಟರು, ನರಸಿಂಹ ಹೇಗೆ ಬಂದ ಎಂಬುದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.